शिद्धानम्
नमो आयिर्याणम्
नमो आयिर्याणम्
नमो उवज्जायाणम्
नमो उवज्जायाणम्
नमो लोये सौवसाहूणम् एषो पञ्च नमो यारो सौव पावपणासनो मङ्गलानं च सव्येषिं पढमं हवै मङ्गलम् पढमं हवै मङ्गलम् पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की हनुंद ने पाठ सम्यक चारित्र श्रावकाचार मत्तु श्रमणाचार ಎಪ್ಪತ್ತೊಂದನೇ ಪೇಜ್ ವಿಷಯ ಪರಿಚಯ. ಈ ಪಾಠದಲ್ಲಿ ಸಮ್ಯಕ್ ಚಾರಿತ್ರ ದಡಿಯಲ್ಲಿ ಶ್ರಾವಕಾಚಾರ ಮತ್ತು ಶ್ರಮಣಾಚಾರ ವಿಷಯವು ಪ್ರಸ್ತಾಪಿಸಲ್ಪಟ್ಟಿದೆ. ಶ್ರಾವಕಾಚಾರದಡಿಯಲ್ಲಿ ಶ್ರಾವಕರ ಭೇದಗಳು, ಅವಕ್ಷ ತ್ಯಾಗ, ಶ್ರಾವಕನ ಆರು ಕರ್ತವ್ಯಗಳು, ಹನ್ನೊಂದು ಪ್ರತಿಮೆಗಳ ಸ್ವರೂಪ, ಹನ್ನೆರಡು ವೃತ್ತಗಳ ವಿಸ್ತಾರ ವರ್ಣನೆ ಹಾಗೂ ಶ್ರಮಣಾಚಾರದ ವರ್ಣನೆಯನ್ನು 42 ಪ್ರಶ್ನೋತ್ತರಗಳಲ್ಲಿ ಮಾಡಲಾಗಿದೆ. ಆವಾಜ್ ಎಲ್ಲೆಲ್ಲಿ ಬರ್ತಿದ್ದ? ಇದರ ಭೇದಗಳು ಯಾವುವು? ಅಶುಭ ಕಾರ್ಯಗಳು ಅಂದರೆ ಪಾಪ ಕಾರ್ಯಗಳಿಂದ ಹಿಂಜರಿದು ಶುಭ ಕಾರ್ಯಗಳಲ್ಲಿ ತೊಡಗುವುದನ್ನು ಚಾರಿತ್ರವೆನ್ನುತ್ತಾರೆ. ಇದರ ಎರಡು ಭೇದಗಳಾವುವೆಂದರೆ ಏಕದೇಶ ಚಾರಿತ್ರ, ಸಕಲ ಚಾರಿತ್ರ. ಚಾರಿತ್ರಕ್ಕೆ ಎರಡು ಭೇದಗಳು. ಚಾರಿತ್ರ ಅಂದರೆ ಅಶುಭ ಕಾರ್ಯಗಳನ್ನು ತ್ಯಾಗ ಮಾಡೋದು, ಯಾವುದರಿಂದ ಪಾಪ ಆಗಿ ಪಾಪಕರ್ಮಗಳಿಂದ ಆತ್ಮ ಬದ್ಧನಾಗಿ ಅವುಗಳ ಫಲವನ್ನು ಅನುಭವಿಸ್ತಾನೋ ಅಂಥ ಅಶುಭ ಕಾರ್ಯಗಳನ್ನು ತ್ಯಾಗ ಮಾಡಿ ಶುಭ ಕಾರ್ಯಗಳಲ್ಲಿ ತೊಡಗುವುದು. ಶುಭ ಕಾರ್ಯ ಅಂತಂದರೆ ಚಾರಿತ್ರದ ಕಾರ್ಯ, ಅಶುಭ ಕಾರ್ಯ ಅಂತಂದರೆ ಅಸಂಯಮದ ಕಾರ್ಯ. ಸಂಯಮದ ಕಾರ್ಯ ಶುಭ, ಅಸಂಯಮದ ಕಾರ್ಯ ಅಶುಭ. ಯಾವ ಕಾರ್ಯದಲ್ಲಿ ತೊಡಗಬೇಕು? ಶುಭ ಕಾರ್ಯ ಅಂದರೆ ಸಂಯಮದ ಕಾರ್ಯದಲ್ಲಿ, ಚಾರಿತ್ರದ ಕಾರ್ಯದಲ್ಲಿ ತೊಡಗಬೇಕು. ಆ ಚಾರಿತ್ರದ ಕಾರ್ಯದಲ್ಲಿ ತೊಡಗಬೇಕು ಅಂತಂದರೆ ಹಿಂಸೆ, ಅಸತ್ಯ, ಕಳವು, ಕುಶೀಲ ಮತ್ತು ಪರಿಗ್ರಹ ಈ ಪಂಚಪಾಪಗಳನ್ನು ಏಕ ದೇಶ ತ್ಯಾಗ ಮಾಡಿತು ಅಂತಂದ್ರೆ ಏಕ ದೇಶ ಶುಭ ಕಾರ್ಯ, ಸರ್ವವನ್ನ ತ್ಯಾಗ ಮಾಡಿತು ಅಂತಂದ್ರೆ ಸಕಲ ಚಾರಿತ್ರ. ಏಕದೇಶ ಚಾರಿತ್ರವನ್ನು ಯಾರು ಪಾಲಿಸುತ್ತಾರೆ? ಏಕದೇಶ ಚಾರಿತ್ರವನ್ನು ಶ್ರಾವಕರು ಪಾಲಿಸುತ್ತಾರೆ. ಯಾರು? ಶ್ರಾವಕರು. ಏಕದೇಶ ಚಾರಿತ್ರವನ್ನು ಶ್ರಾವಕರು ಪಾಲಿಸುತ್ತಾರೆ. ಯಾರನ್ನು ಶ್ರಾವಕರೆನ್ನುತ್ತಾರೆ? ಶ್ರಾವಕರ ಭೇದಗಳು ಯಾವುವು? ಶ್ರದ್ಧೆ, ವಿವೇಕ ಮತ್ತು ಕ್ರಿಯೆಗಳಿಂದ ಕೂಡಿದವರನ್ನು ಶ್ರಾವಕರೆನ್ನುತ್ತಾರೆ. ಇವರಲ್ಲಿ ಮೂರು ಭೇದಗಳಿವೆ. ಶ್ರಾವಕ ಅಂದರೆ ಶ್ರದ್ಧೆ, ವಿವೇಕ ಮತ್ತು ಕ್ರಿಯೆ. ಶ್ರದ್ಧೆ ಇರಬೇಕು. ಯಾವುದರ ಮೇಲೆ ಶ್ರದ್ಧೆ ಇದೆಯೋ ಆ ಶ್ರದ್ಧೆ ಇರುವಂತಹ ವಿಷಯವನ್ನು ನಾವು ಪಾಲನೆ ಮಾಡ್ತೀವಿ ಅಂತಂದ್ರೆ ವಿವೇಕದಿಂದ ಪಾಲನೆ ಮಾಡಬೇಕು. ಇದು ವಿವೇಕ. ಕ್ರಿಯೆ ಅಂದರೆ ಕ್ರಿಯೆ, ಚಾರಿತ್ರ. ಪಾಕ್ಷಿಕ ಶ್ರಾವಕ, ನೈಷ್ಠಿಕ ಶ್ರಾವಕ ಮತ್ತು ಸಾಧಕ ಶ್ರಾವಕ. ಶ್ರಾವಕರಲ್ಲಿ ಮೂರು ಭೇದಗಳು. ಇದನ್ನು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಚಾರಿತ್ರ ಎಷ್ಟು ಪ್ರಕಾರದ್ದು? ಎರಡು ಪ್ರಕಾರ. ದೇಶ ಚಾರಿತ್ರ, ಸಕಲ ಚಾರಿತ್ರ. ಚಾರಿತ್ರ ಅಂದ್ರೆ ಏನು? ಪಂಚ ಪಾಪಗಳನ್ನು ತ್ಯಾಗ ಮಾಡುವುದು ಚಾರಿತ್ರ. ಪಂಚ ಪಾಪಗಳಲ್ಲಿ ಇರುವುದು ಅಚಾರಿತ್ರ ಅಂದ್ರೆ ಅಸಂಯಮ. ಇನ್ನು ಆ ಚಾರಿತ್ರದಲ್ಲಿ ಎಷ್ಟು ಭೇದ? ದೇಶ ಚಾರಿತ್ರ, ಸಕಲ ಚಾರಿತ್ರ. ದೇಶ ಚಾರಿತ್ರ ಯಾರಿಗೆ? ಶ್ರಾವಕರಿಗೆ. ಸಕಲ ಚಾರಿತ್ರ ಯಾರಿಗಿರ್ತದೆ? ಮುನಿಗಳಿಗೆ ಇರುವ ಚಾರಿತ್ರಕ್ಕೆ ಸಕಲ ಚಾರಿತ್ರ ಅಂತ ಹೇಳ್ತಾರೆ. ಸಕಲ ಅಂದ್ರೆ ಏನಿಲ್ಲಿ? ಎಲ್ಲಾ ಪಾಪಗಳನ್ನು ಪೂರ್ಣವಾಗಿ ತ್ಯಾಗ ಮಾಡುವುದು ಸಕಲ ಚಾರಿತ್ರ. ಪಾಪಗಳನ್ನು ಪೂರ್ಣ ತ್ಯಾಗ ಮಾಡುವುದು ಸಕಲ ಚಾರಿತ್ರ. ಪಾಪಗಳನ್ನು ಅಂಶಿಕವಾಗಿ ತ್ಯಾಗ ಮಾಡುವುದು ದೇಶ ಚಾರಿತ್ರ. ಇನ್ನು ಶ್ರಾವಕ ಅಂದ್ರೆ ಏನು? ಶ್ರದ್ಧಾವಂತ, ವಿವೇಕವಂತ, ಕ್ರಿಯಾವಂತ. ಯಾರಿರುವರೋ ಅವರಿಗೆ ಶ್ರಾವಕರೆನ್ನುತ್ತಾರೆ. ಇನ್ನು ಶ್ರಾವಕರಲ್ಲಿ ಭೇದಗಳು ಎಷ್ಟು? ಮೂರು. ಯಾವ್ಯಾವ ಶ್ರಾವಕರು? ಪಾಕ್ಷಿಕ ಶ್ರಾವಕರು, ನೈಷ್ಠಿಕ ಶ್ರಾವಕರು, ಸಾಧಕ ಶ್ರಾವಕರು. ಇನ್ನು ಇವರಲ್ಲಿ ಗುಣಸ್ಥಾನವನ್ನು ತಿಳ್ಕೊಳ್ಳೋಣ. ಪಾಕ್ಷಿಕ ಶ್ರಾವಕರಿಗೆ ಯಾವ ಗುಣಸ್ಥಾನ? ನಾಲ್ಕನೇ ಗುಣಸ್ಥಾನ. ನೈಷ್ಠಿಕ ಶ್ರಾವಕರಿಗೆ ಯಾವ ಗುಣಸ್ಥಾನ? ಐದನೇ ಗುಣಸ್ಥಾನ. ಸಾಧಕ ಶ್ರಾವಕರಿಗೆ ಯಾವ ಗುಣಸ್ಥಾನ? ಅದೇ, ಶ್ರಾವಕರ ಆರನೇ ಗುಣಸ್ಥಾನದೊಳಗೂ ಇರ್ತಾರೆ. ಸಾಧಕ ಶ್ರಾವಕರಿಗೂ ಕೂಡ ಐದನೇ ಗುಣಸ್ಥಾನ. ನಿನಗೆ ಯಾವ ಗುಣಸ್ಥಾನ? ನಾಲ್ಕನೇ ಗುಣಸ್ಥಾನ. ಪ್ರತಿಮಾಧಾರಿ ಇದೆ ಈಗ? ಇಲ್ಲ. ಸಮ್ಯಕ್ ದೃಷ್ಟಿ ಇದೆಯಲ್ಲ? ಬಸ್ಸಿಗೆ ಹೋಗ್ತೇನಿಲ್ಲ, ಮುಗೀತಲ್ಲ ಸಮ್ಯಕ್ ದೃಷ್ಟಿ. ಹಾ, ಸಮ್ಯಕ್ ದರ್ಶನ್ ಬಸ್ತಿ ಹೋಗಲ್ದ ಆಗುಲ್ಲದು. ಹೌದು, ಅದ್ ತಿಳ್ಕೊಳ್ದ ಅಂತಿದ್ರು. ಈಗ ಸಮಯದ ಎಲ್ಲ ತಿಳ್ಕೊಂಡ ಅಂತಾರೆ ಇವ್ರ. ನೈಷ್ಠಿಕ ಶ್ರಾವಕ ಅಂದರೆ ನಿಷ್ಠಾಪೂರ್ವಕ. ಪಾಕ್ಷಿಕ ಶ್ರಾವಕ ಅಂದರೆ ಮಧ್ಯ ತ್ಯಾಗ, ಮಧು ತ್ಯಾಗ, ಮಾಂಸ ತ್ಯಾಗ, ಪಂಚ ಔದುಂಬರ ಫಲ ತ್ಯಾಗ, ಅವಕ್ಷ ತ್ಯಾಗ, ರಾತ್ರಿ ಭೋಜನ ತ್ಯಾಗ. ಇವುಗಳನ್ನು ತ್ಯಾಗ ಮಾಡಿ ಪಂಚಪರಮೇಷ್ಠಿ ಪೂಜೆ, ಜೀವದಯೆ ಇತ್ಯಾದಿಯನ್ನು ಪಾಲಿಸುವವನೇ ಪಾಕ್ಷಿಕ ಶ್ರಾವಕನು. ನೋಡಿ, ಪಾಕ್ಷಿಕ ಶ್ರಾವಕನರಾಗಬೇಕು ಅಂತಂದ್ರೆ ಏನೇನು ಪಾಲಿಸಬೇಕು? ಬಾಹ್ಯದಲ್ಲಿ ಏನು ಪಾಲಿಸಬೇಕು ಮತ್ತು ಅಂತರಂಗದಲ್ಲಿ ನಮ್ಮ ಗುಣಸ್ಥಾನ ಯಾವುದಾಗಬೇಕು? ಗುಣಸ್ಥಾನ ಯಾವುದಾಗಬೇಕು? ನಾಲ್ಕನೇ ಗುಣಸ್ಥಾನ. ಬಾಹ್ಯದಲ್ಲಿ ಏನು ಪಾಲಿಸಬೇಕು? मद्य मांस मधु त्याग पंच उदुंबर फल त्याग अवक्ष पदार्थ सेविसबारदु रात्रि भोजन त्याग माडिरबेकु पंच परमेष्ठिगळ पूजे माडबेकु ಅವರಲ್ಲಿ ಮಾತ್ರ ಶ್ರದ್ಧೆ ಇರಬೇಕು, ಜೀವದಯೆ ಇರಬೇಕು. ಇದು ಪಾಕ್ಷಿಕ ಶ್ರಾವಕರ ಲಕ್ಷಣ. ಎಷ್ಟಾದರೂ ಮಾಡ್ತಿರಲ್ಲ, ಇದು ನಾಲ್ಕನೇ ಗುಣಸ್ಥಾನ ಆಯಿತು. ಬಾಹ್ಯದಲ್ಲಿ ಇಷ್ಟು ಮಾಡಲೇಬೇಕು, ಆಮೇಲೆ ಬಾಹ್ಯದಲ್ಲಿ ಇಷ್ಟು ಮಾಡಿದವರಿಗೆ ಸಮ್ಯಕ್ ದರ್ಶನ ನಿಯಮದಿಂದ ಇದ್ದೇ ಇರ್ತದೆ ಅನ್ನುವಂತಹ ನಿಯಮೇನಿಲ್ಲ. ಸಮ್ಯಕ್ ದರ್ಶನ ಇರಬೇಕು ಅಂತಂದ್ರೆ ಇಷ್ಟು ಮಾಡಲೇಬೇಕು. ಆದರೆ ಇಷ್ಟು ಮಾಡಿದಾಗ ಸಮ್ಯಕ್ ದರ್ಶನ ಇದ್ದೇ ಇರ್ತದೆ ಗ್ಯಾರಂಟಿ ಇಲ್ಲ. ಇದು ಕುಲಾಚಾರ. ಜೈನ ಧರ್ಮದಲ್ಲಿ, ಜೈನ ಕುಲದಲ್ಲಿ ಜನ್ಮ ತಾಳುವ ಮಾತ್ರದಿಂದ ಇಷ್ಟು ಅಷ್ಟು ಮೂಲು ಗುಣಗಳನ್ನು ಪಾಲನೆ ಮಾಡಲೇಬೇಕು. ಅಷ್ಟಮೂಲ ಗುಣಗಳು ಸಮ್ಯಕ್ತ್ವದ ಉತ್ಪತ್ತಿಯ ಬಾಹ್ಯ ಸಾಧನಗಳು. ಒಂದೊಂದು ವಿಷಯ ತಿಳ್ಕೊಳ್ಳೋದಿದೆ. ಬಾಹ್ಯ ಸಾಧನಗಳು ಯಾವುದರ ಬಾಹ್ಯ ಸಾಧನ? ಸಮ್ಯಕ್ ದರ್ಶನದ ಉತ್ಪತ್ತಿಯ ಬಾಹ್ಯ ಸಾಧನ, ಅಂದರೆ ನಾಲ್ಕನೇ ಗುಣಸ್ಥಾನಕ್ಕೆ ಹೋಗುವ ಬಾಹ್ಯ ಸಾಧನ. ನಾಲ್ಕನೇ ಗುಣಸ್ಥಾನ ಬೇಕು ಅಂತಂದ್ರೆ ಇಷ್ಟು ಮಾಡಲೇಬೇಕು. ಮದ್ಯ ತ್ಯಾಗ, ಮಧು ತ್ಯಾಗ, ಮಾಂಸ ತ್ಯಾಗ. ಆದರೆ ಇಷ್ಟು ಮಾಡುವವರಿಗೆ ನಾಲ್ಕನೇ ಗುಣಸ್ಥಾನ ಸಿಕ್ಕೇ ಸಿಗ್ತದೆ ಅನ್ನೋದೇನು ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲ? ಒಳಗಿನ ಆತ್ಮವಿಶುದ್ಧಿಯೂ ಕೂಡ ಬೇಕು. ಅನಂತಾನುಬಂಧಿ ಕರ್ಮವನ್ನು ಉಪಶಮನ ಮಾಡಿರಬೇಕು ಮತ್ತು ಮಿಥ್ಯಾತ್ವವನ್ನು ಕೂಡ ಉಪಶಮನ ಮಾಡಿ ನಾಲ್ಕನೇ ಗುಣಸ್ಥಾನಕ್ಕೆ ಬಂದಿರಬೇಕು. ಆವಾಗ ನಾಲ್ಕನೇ ಗುಣಸ್ಥಾನ ಅನಂತಾನುಬಂಧಿ ಕಷಾಯವನ್ನು ಜಯಿಸುವುದರಿಂದ ನಾಲ್ಕನೇ ಗುಣಸ್ಥಾನ, ಮಿಥ್ಯಾತ್ವವನ್ನು ಜಯಿಸುವುದರಿಂದ ನಾಲ್ಕನೇ ಗುಣಸ್ಥಾನ. ಆದರೆ ಮದ್ಯ ಮಾಂಸ ಮಧುವನ್ನು ಸೇವಿಸುವಂತಹ ಜೀವ, ಪಂಚ ಉದುಂಬರ ಫಲಗಳನ್ನು ಸೇವಿಸುವಂತಹ ಜೀವ, ಅಭಕ್ಷ್ಯವನ್ನು ಸೇವಿಸುವಂತಹ ಜೀವ, ರಾತ್ರಿ ಭೋಜನ ಮಾಡುವಂತಹ ಜೀವ, ಸಮ್ಯಕ್ ದೃಷ್ಟಿ ಏನು? ಸಮ್ಯಕ್ ದೃಷ್ಟಿ ಇವುಗಳನ್ನೆಲ್ಲ ಸೇವಿಸಬಹುದು. ಯಾವ ಜೀವಾತ್ಮ ಸಮ್ಯಕ್ ದೃಷ್ಟಿ ಇರುವನೋ ಅವನಿಗೆ ಇವುಗಳ ಭಕ್ಷಣ ಇಲ್ಲ, ಮತ್ತು ಯಾವ ಜೀವ ಸಮ್ಯಕ್ ದೃಷ್ಟಿ ಇಲ್ಲವೋ ಆ ಜೀವಾತ್ಮ ಇವುಗಳನ್ನು ಸೇವಿಸಲೂಬಹುದು, ಸೇವಿಸದನೇ ಇರಬಹುದು. ಎಷ್ಟೋ ಜನ ಶಾಖಾಹಾರದಿಂದ ಇರ್ತಾರೋ ಅಥವಾ ಇಲ್ಲ? ಅಮೆರಿಕದಲ್ಲಿ 60% 70% ಜನ ಈಗ ಶಾಖಾಹಾರಿ ಆಗಿಬಿಟ್ಟಿದೆ ಅಮೆರಿಕದ ಮಂದಿ. ನಮ್ಮ ಭಾರತದೊಳಗೆ 90% ಜನ ಮಾಂಸಾಹಾರಿ ಇದೆ. ಇದು ಮ್ಲೇಚ್ ಖಂಡ ಆಯಿತು, ಅದು ಆರಿ ಖಂಡ ಆಯಿತು. ಮಾಂಸಾಹಾರ ಮ್ಲೇಚ್ ಖಂಡದ ಆಹಾರ, ಮ್ಲೇಚ್ಛರ ಆಹಾರ. ಮತ್ತು ಶಾಖಾಹಾರ ಆರ್ಯಖಂಡದ ಮನುಷ್ಯರ ಆಹಾರ. ಅಲ್ಲಿ ಕಮ್ಮಿ ಆಯಿತು, ಇಲ್ಲಿ ಹೆಚ್ಚಾಯಿತು. ಅವ್ರ ಗ್ವಾಡಿ ನಮ್ಮ ಆಗ್ಬಿತ್ತು. ನಮ್ಮನೆ ಅವ್ರ ಕಡೆ ಸರಿದು ನಿಂತ್ಕೊಂತು. ಅಂದ್ರೆ ಆರ್ಯಖಂಡ ಮ್ಲೇಚ್ ಖಂಡ ಆಯ್ತು, ಮ್ಲೇಚ್ ಖಂಡ ಆರ್ಯಖಂಡ ಆಯ್ತು. ಈ ತರ ಆಯ್ತು. ಇದೊಂದು ಆಶ್ಚರ್ಯ. ಶಾಖಾಹಾರಿ ಆಗಿದ್ದಾರೆ ಅವರು, ಆದರೆ ಶಾಖಾಹಾರಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಸಮ್ಯಕ್ ದೃಷ್ಟಿ ಇದ್ದಾರೇನು? ಇಲ್ಲ. ಅಮೆರಿಕದವರು ಎಷ್ಟು ಶೋಧನೆ ಮಾಡಿ ಆಹಾರ ಸೇವನೆ ಮಾಡ್ತಾರಂತಂದ್ರೆ ನೋಡ್ರಿ, ಯಾವುದು ಶಾಖಾಹಾರವನ್ನು ಸೇವನೆ ಮಾಡಬೇಕು ಅಂತಂದ್ರೆ ಅದನ್ನು ಟೆಸ್ಟ್ ಮಾಡ್ತಾರೆ. ಮೊದಲು ಟೆಸ್ಟ್ ಮಾಡಿ ಪರೀಕ್ಷೆಯನ್ನು ಮಾಡಿ ಆಮೇಲೆ ಆಹಾರವನ್ನು ಸೇವನೆ ಮಾಡ್ತಾರೆ. ಹೀಗಿರುವಾಗ ಅವರೆಲ್ಲ ಸಮ್ಯಕ್ ದೃಷ್ಟಿ ಏನು? ಶಾಖಾಹಾರಿ ಇದ್ರೂ ಕೂಡ ಸಮ್ಯಕ್ ದೃಷ್ಟಿ ಯಾಕೆ ಅಲ್ಲ? ಅವರಲ್ಲಿ ಅಂತರಂಗ ಮಿಥ್ಯಾತ್ವದ ಉದಯ ಮತ್ತು ಅನಂತಾನುಬಂಧಿ ಕರ್ಮದ ಉದಯ ಹೋಗಿಲ್ಲ. ಹಾಗೆ ನಾವು ಕೂಡ ಅಂತರಂಗದ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಕರ್ಮಗಳನ್ನ ಜಯಿಸಲಿಲ್ಲ, ಉಪಶಮನಾದಿ ಮಾಡಲಿಲ್ಲ, ಕೇವಲ ಬಹಿರಂಗದಲ್ಲಿ ಶಾಖಾಹಾರದಿಂದಿದ್ದೇವೆ, ಅಭಕ್ಷಿತನುಲ್ಲ, ರಾತ್ರಿ ಭೋಜನ ತ್ಯಾಗ ಮಾಡಲ್ಲ, ಪಂಚಪರಮಿಷ್ಠಿಗಳನ್ನು ನಂಬಿಕೊಂಡಿದ್ದೇವೆ, ಜೀವದಯಾ ಇದೆ, ಇಷ್ಟೆಲ್ಲ ಮಾಡ್ತಾ ಇದ್ರೂ ಅನಂತಾನುಬಂಧಿ ಹೋಗಿಲ್ಲ ಅಂತಂದ್ರೆ ಸಮ್ಯಕ್ ದೃಷ್ಟೇನ ಇಲ್ಲ. ಆದರೆ ಅನಂತಾನುಬಂಧಿ ಕರ್ಮ ಉಪಶಮನಾದಿ ಆಗಬೇಕು ಅಂತಂದ್ರೆ ಇವುಗಳನ್ನು ಬಿಡದೆ ಆಗುವುದಿಲ್ಲ, ಇದು ನಿಶ್ಚಿತ. ತಿರೇಂಚಗತಿಯಲ್ಲೂ ಕೂಡ ಮಾಂಸ ಭಕ್ಷಣವನ್ನು ಮಾಡತಕ್ಕಂತಹ ಜೀವ ಸಮ್ಯಕ್ ದೃಷ್ಟಿಯಲ್ಲ. ಯಾವುದು ಶಾಖಾಹಾರದಿಂದಿರುತ್ತದೆಯೋ ಅದೇ ಸಮ್ಯಕ್ ದೃಷ್ಟಿ. ಆದರೆ ಯಾವ್ಯಾವ ತಿರೇಂಚ ಪ್ರಾಣಿಗಳು ಶಾಖಾಹಾರದಿಂದ ಇವೆಯೋ ಅದು ನಿಯಮದಿಂದ ಸಮ್ಯಕ್ ದೃಷ್ಟಿ ಇದೆ ಅನ್ನುವಂಥದ್ದೇನು ನಿಯಮಿಲ್ಲ. ಶಾಖಾಹಾರ ಹೊರಗಡೆಗಿರಬೇಕು, ಒಳಗಡೆಗೆ ಅನಂತಾನುಬಂಧಿ ಮಿಥ್ಯಾತ್ವ ಕರ್ಮದ ಉಪಶಮನಾಗಿರಬೇಕು, ಆವಾಗ ಅದು ಸಮ್ಯಕ್ ದೃಷ್ಟಿ. ಪಾಕ್ಷಿಕ ಶ್ರಾವಕರ ಲಕ್ಷಣ, ಜೈನ ಕುಲದಲ್ಲಿ ಜನ್ಮ ತಾಳಿರತಕ್ಕಂತಹ ಜೈನರಿಗೆ ಪಾಕ್ಷಿಕ ಶ್ರಾವಕರಾಗಬೇಕು. ಕನಿಷ್ಠ ಪಕ್ಷ ಬಾಹ್ಯ ದೃಷ್ಟಿಯಿಂದಲೂ ಪಾಕ್ಷಿಕ ಶ್ರಾವಕರಾದರೂ ಸಾಕು. ಬಾಹ್ಯ ದೃಷ್ಟಿಯಿಂದ ಆಗುವುದಂತಂದ್ರೆ ಇವುಗಳನ್ನು ತ್ಯಾಗ ಮಾಡಿ ಇರುವುದು, ಇದು ಜೈನ ಕುಲದ ಮರ್ಯಾದೆ. ಈ ಮರ್ಯಾದೆಯನ್ನು ಪಾಲಿಸಬೇಕು ಬಾರದು? ಪಾಲಿಸಲೇಬೇಕು. ಇದನ್ನೂ ಮಾಡಲಿಲ್ಲ ಅಂತಂದ್ರೆ ಹೊರಗಿನಿಂದೂ ಜೈನರಲ್ಲ, ಒಳಗಿನಿಂದೂ ಜೈನರಲ್ಲ. ಕಂಪಲ್ಸರಿ ಮಾಡಬೇಕು ಮತ್ತು ಇದನ್ನ ಹುಟ್ಟಾಹುಟ್ಟಿ ಮಾಡಬೇಕು. ಹುಟ್ಟಾಹುಟ್ಟಿ ಇದರ ಸಂಸ್ಕಾರ ಇರಬೇಕು. ಎಂದೂ ಮದ್ಯ ಸೇವನ್ ಮಾಡಿರಬಾರದು, ಮಾಂಸ ಸೇವನ್ ಮಾಡಿರಬಾರದು. ಆವಾಗ ಜೈನ ಕುಲ ನಿರ್ದೋಷವಾಗಿ ಉಳ್ಕೊಂಡು ಬಂದಿದೆ ಅಂತ ಹೇಳಬಹುದು. ಇಲ್ಲಾಂತಂದ್ರೆ ಮಧ್ಯದಲ್ಲಿ ಕಲಂಕ ಹತ್ತಿದೆ. ಇನ್ನು ಅಜ್ಞಾನದಿಂದ ತಿಳುವಳಿಕೆ ಇಲ್ಲದಾಗ ಕುಸಂಗತಿಯಿಂದ ಏನೋ ಆಗಿರಬಹುದು. ಅಷ್ಟು ದೋಷ ಆಗಿದ್ರೂ ಕೂಡ ನಾವು ತಿಳಿದ ನಂತರ ಅದನ್ನು ತ್ಯಾಗ ಮಾಡ್ತೀವಿ ಅಂತಂದ್ರೆ ಸಮ್ಯಕ್ ದರ್ಶನೂ ಆಗಲಿಕ್ಕೆ ಸಾಧ್ಯ ಮತ್ತು ಕುಲಾಚಾರನೂ ನಿರ್ದೋಷ ಉಳಿಯಲಿಕ್ಕೆ ಸಾಧ್ಯ. ಗೊತ್ತಾದ ನಂತರ ಎಲ್ಲ ಮಾಡಬಾರದು. ಗೊತ್ತಾಗೋಕ್ಕಿಂತ ಏನು ಮಾಡಿದ್ದೇವೆ ಅದು ಅಜ್ಞಾನತನದಿಂದ. ಭವಭವಗಳಲ್ಲೂ ಮಾಡಿದ್ದೇವೆ, ಈ ಭವದಲ್ಲೂ ಮಾಡಿದ್ದೇವೆ. ಆದರೆ ಗೊತ್ತಾದ ನಂತರ ನಾವು ಎಂದೂ ಕುಲಾಚಾರಕ್ಕೆ ಧಕ್ಕೆ ಹಚ್ಚಬಾರದು. ತೀರ್ಥಂಕರ ವಂಶ ಪರಂಪರೆಯಲ್ಲಿ ತೀರ್ಥಂಕರ ಕುಲದಲ್ಲಿ ಜನ್ಮ ತಾಳಿ ಮದ್ಯ ಮಾಂಸ ಮಧುವನ್ನು ಸೇವಿಸುವುದು ಅಂತಂದ್ರೆ ಕುಲಭ್ರಷ್ಟತನ, ಕುಲಭ್ರಷ್ಟತನ. ಕುಲಕಲಂಕ, ಕುಲಕ್ಕೆ ಕಲಂಕ ಹತ್ತಿತು. ಅದಕ್ಕಾಗಿ ನಾವು ಹುಟ್ಟಿದ ತಕ್ಷಣ ಈ ಕುಲದ ಮರ್ಯಾದೆಯನ್ನು ಬದುಕಿಸುವ ಪ್ರಯತ್ನ ಪುರುಷಾರ್ಥ ಮಾಡಿಸಬೇಕು, ಮಾಡಬೇಕು. ಹೊಸಬರು ಯಾರು ಹುಟ್ಟುತ್ತಾರಲ್ಲ ಮನೆಯೊಳಗೆ, ಅವರ ಮೇಲೆ ಈ ಸಂಸ್ಕಾರ ಬರಬೇಕು. ಇಲ್ಲೇನು ಬರ್ತಾರೆ ಇಷ್ಟ, ಮತ್ತೇನು ಜಾಸ್ತಿ ಇಲ್ಲ. ಹುಟ್ಟಿದ ತಕ್ಷಣ ಸಂಸ್ಕಾರ ಬರಬೇಕು. ನಮ್ಮ ಮನೆಯಲ್ಲಿ ಯಾರೂ ಶರೆ ಕೊಡಿಲ್ಲ, ನಾವು ಜೈನರು, ನಮ್ಮ ಕುಲ ಪವಿತ್ರ, ನಮ್ಮ ವಂಶ ಪವಿತ್ರ ಅನ್ನುವಂಥ ಸಂಸ್ಕಾರ ತಾಯಿಗೆ ಹಾಕಬೇಕು, ಮಕ್ಕಳಿಗೆ ತಾಯಿ ಹಾಕಬೇಕು. ತಾಯಿ ಹಾಕಿದ್ರೆ ಉಳಿತದೆ, ತಾಯಿಗೆ ಏನು ಗೊತ್ತಿಲ್ಲ ಅಂತಂದ್ರೆ ತಾಯಿ ತಾಯಿ ಅಜ್ಞಾನದಲ್ಲಿರುವಾಗ ಮಕ್ಕಳು ಅಜ್ಞಾನ ದಾರಿಗೆ ಹೋಗ್ತಾರೆ. ಮುಖ್ಯವಾಗಿ ನೋಡುದು ಅಂತಂದ್ರೆ ಕುಲದಲ್ಲಿ ನಾವು ಯಾವುದೇ ಪ್ರಕಾರದ ಕಲಂಕವನ್ನು ಹಚ್ಚದೇ ಇರುವಂತಹ ಪ್ರಯತ್ನ ಪುರುಷಾರ್ಥ ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲು ತಾಯಿ ಮಾಡಬೇಕು, ತಂದೆ ಮಾಡಬೇಕು. ತಂದೆ ತಾಯಿಗಳ ಇದು ಮುಖ್ಯ ಕರ್ತವ್ಯ. ನಂತರ ಮಕ್ಕಳ ಕರ್ತವ್ಯ. ಎಷ್ಟೋ ಪರಿವಾರದಲ್ಲಿ ತಂದೆ ತಾಯಿಗಳೇ ಕುಲ ಪರಂಪರೆಯಲ್ಲಿ ಇರುವುದಿಲ್ಲ, ಮಕ್ಕಳಿರ್ತಾರೆ. ಆ ಥರನೂ ಇರ್ತಾರೆ ಇಲ್ಲಿ. ಮಕ್ಕಳು ಒಳ್ಳೆಯವರಿದ್ದಾರೆ, ಆದರೆ ತಂದೆ ತಾಯಿಗಳು ಒಳ್ಳೆಯವರಿಲ್ಲ. ಎಷ್ಟೋ ಪರಿವಾರದಲ್ಲಿ ತಂದೆ ತಾಯಿಯವರು ಒಳ್ಳೆಯವರಿದ್ದಾರೆ, ಆದರೆ ಮಕ್ಕಳು ಒಳ್ಳೆಯವರಿಲ್ಲ. ಎಷ್ಟೋ ಕುಲದಲ್ಲಿ ತಂದೆ ತಾಯಿಗಳು ಒಳ್ಳೆಯವರಿದ್ದಾರೆ, ಮಕ್ಕಳು ಒಳ್ಳೆಯವರಿದ್ದಾರೆ. ಎಷ್ಟೋ ಕುಲದಲ್ಲಿ ತಂದೆ ತಾಯಿಗಳು ಒಳ್ಳೆಯವರಿಲ್ಲ, ಮಕ್ಕಳು ಒಳ್ಳೆಯವರಿಲ್ಲ. ನಾಲ್ಕು ಪ್ರಕಾರದವರಿದ್ದಾರೆ. ನಾವು ಹೇಗಿರಬೇಕು? ತಂದೆ ತಾಯಿಗಳು ಒಳ್ಳೆಯವರು ಇರಬೇಕು, ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ಇರಿಸಿಕೊಂಡು ನಡೆಸಬೇಕು. ಹೊರಗಿನ ಕುಲಾಚಾರವನ್ನೇನು ನಾವು ಸಂಸ್ಕಾರ ಹಾಕಿ ಬಲವಂತಿಕೆಯಿಂದ ನಡೆಸಬಹುದು. ಹೊರಗಿನ ಸಂಸ್ಕಾರಗಳು, ಒಳಗಿನ ಸಂಸ್ಕಾರಗಳನ್ನು ಏನು ಮಾಡೋಕ್ಕಾಗಲ್ಲ. ಸಮ್ಯಕ್ ದರ್ಶನವನ್ನ ಬಲವಂತಿಕೆಯಿಂದ ಪ್ರಾಪ್ತ ಮಾಡಿಸಲಿಕ್ಕೆ ಸಾಧ್ಯ ಇದೆ, ಯಾಕೆಂದ್ರೆ ಅದು ಶ್ರದ್ಧಾದ ವಿಷಯ. ಶ್ರದ್ಧೆ ಮಾಡಿದರೆ ಮಾತ್ರ ಆಗೋದಿದೆ. ಆದರೆ ಬಾಹ್ಯದಲ್ಲಿ ನಾವು ಇದರಿಂದ ಉಳಿಸಬಹುದು, ಬಂಧನ ಹಾಕಬಹುದು, ಇವುಗಳನ್ನ ಸೇವನೆ ಆಗದಂತೆ ತಡೆಗಟ್ಟಬಹುದು. ಆದರೆ ಮಿಥ್ಯಾತ್ವ ಸೇವನೆ ಆಗದಂತೆ ತಡೆಗಟ್ಟೋದು ಸಾಧ್ಯ ಇಲ್ಲ. ಮಿಥ್ಯಾತ್ವ ಕರ್ಮದ ಉದಯ ಇತ್ತು ಅಂತಂದ್ರೆ ಒಂದನೇ ಗುಣಸ್ಥಾನ ಇದ್ದೇ ಇರೋದು. ಗುಣಸ್ಥಾನ ಹೆಂಗ್ ಚೇಂಜ್ ಮಾಡಿಸವ್ರು ನೀವು? ಅದಾಗಲ್ಲ, ಅದು ಆಂತರಿಕ ಕ್ರಿಯೆ, ಅದು ನಾವು ಮಾಡುವಂತಹ ಕ್ರಿಯೆ ಇದೆ. ಮತ್ತೊಬ್ಬರಿಗೆ ಮಾಡಿಸ್ಲಿಕ್ಕೆ ಆಗಲ್ಲ ಅದನ್ನ. ಯಾವುದು ಶ್ರದ್ಧೆಯ ವಿಷಯವೋ ಅದನ್ನ ಅವರೇ ಮಾಡಬೇಕು. ಯಾವುದು ಒಂದು ಪಾರಿವಾರಿಕ ವಿಷಯವೋ ಅದನ್ನು ನಾವು ಎಲ್ಲರ ಮೇಲೆ ಹೋರಿಸಬಹುದು ಜವಾಬ್ದಾರಿಯನ್ನು, ಬಂಧನ ಹಾಕಬಹುದು. ತಾಯಿ ಹೇಳಬಹುದು ಮಕ್ಕಳಿಗೆ, ಇದು ಕುಡಿದು ತಿನ್ನೋದು ಮಾಡದಿದ್ರೆ ಮನೆಯಾಗಿರೋದಿಲ್ಲ ನೋಡ್ರಿ. ಅದು ಬಂಧನ ಬಂತು ಅಂತಂದ್ರೆ ಕುಡಿದು ತಿನ್ನೋದು ಬಂದ್ ಮಾಡ್ತಾನೆ, ಬಂಧನ ಹಾಕಬಹುದು. ಇದರಲ್ಲಿ ಬಂಧನ ಸಾಧ್ಯ ಇದೆ. ಆದರೆ ಒಳಗಡೆಗೆ ಗುಣಸ್ಥಾನ ಚೇಂಜ್ ಹೆಂಗ್ ಮಾಡೋರು? ಒಂದನೇ ಗುಣಸ್ಥಾನ ತೆಗೆದು ಹಾಕಿ ಬಂಧನ ಹಾಕಿ, ಒಂದನೇ ಗುಣಸ್ಥಾನಕ್ಕೆ ಬಂಧನ ಹಾಕಿ, ನಾಲ್ಕನೇ ಗುಣಸ್ಥಾನವನ್ನು ಹೇಗೆ, ನಾಲ್ಕನೇ ಗುಣಸ್ಥಾನದ ಬಾಗ್ಲ ಹೇಗೆ ತೆರೀತಾರೆ ಅವರು? ಅದು ಸಾಧ್ಯ ಇಲ್ಲ. ಅವು ನಾವೇ ಮಾಡಬೇಕು ಸ್ವಂತ. ಧರ್ಮ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ಧರ್ಮ. ಧರ್ಮದ ಬಾಗಿಲನ್ನು ತೆರೆಯುವರು ಹೊರಗಡೆಯವರು ಯಾರೂ ಇಲ್ಲ. ನಿಮಿತ್ತ ಆಗಬಹುದು ಅವರು, ಆದರೆ ತೆರೆದುಕೊಳ್ಳುವಂತಹ ಕಾರ್ಯ ನಮ್ಮಿಂದೇ ಆಗ್ತದೆ, ಅದು ಬೇರೆಯವರಿಂದ ಆಗಕ್ಕೆ ಸಾಧ್ಯ ಇಲ್ಲ. ತೆರೆಯುವಾಗ ನಾವೇ ನಮ್ಮ ಕೈಯಿಂದ ತೆರೆಕೊಳ್ತೇವೆ. ನಾಲ್ಕನೇ ಗುಣಸ್ಥಾನದ ಬಾಗಿಲನ್ನು ತೆರೆಯಬೇಕು ಅಂತಂದ್ರೆ ನಾವೇ ತೆರೆಯಬೇಕು. ಬೇರೆಯವರು ಪರಿಚಯ ಮಾಡಿಕೊಡಬಹುದು, ಈ ತರ ಇದೆ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಆತ್ಮಕಲ್ಯಾಣಕ್ಕೆ ಕಾರಣವಾದದ್ದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಅದರ ಮೇಲೆ ಶ್ರದ್ಧೆಯನ್ನು ವಿಶ್ವಾಸವನ್ನು ತಂದುಕೊಂಡು ಅದನ್ನು ಪಾಲಿಸಬೇಕು. ಉಪದೇಶ ಹೇಳಬಹುದು ಹೊರಗಿನಿಂದ. ಆ ಉಪದೇಶ ಹೇಳಿದ ನಂತರ ಆತ್ಮವಿಶುದ್ಧಿ, ಪರಿಣಾಮ ವಿಶುದ್ಧಿ, ಭಾವಗಳಲ್ಲಿ ವಿಶುದ್ಧಿ ಆಯಿತು ಅಂತಂದ್ರೆ ನಾಲ್ಕನೇ ಗುಣಸ್ಥಾನ ಆಗ್ತದೆ. ಆಗಲಿಲ್ಲ ಅಂತಂದ್ರೆ ಒಂದೇದ್ದು ಇರ್ತದೆ. ಪಾಕ್ಷಿಕ ಶ್ರಾವಕರ ಲಕ್ಷಣ ಹೀಗಿದೆ. ನಾಲ್ಕನೇ ಗುಣಸ್ಥಾನದಲ್ಲಿದ್ದಂಥ ಚರ್ಯೆಯನ್ನು ಸಮ್ಯಕ್ ದರ್ಶನದಿಂದ ಸಹಿತಿರಬೇಕು ಮತ್ತು ಬಾಹ್ಯದಲ್ಲಿ ಮದ್ಯ, ಮಾಂಸ, ಮಧುತ್ಯಾಗ, ಪಂಚ ಉದುಂಬರ್ ಫಲಗಳ ತ್ಯಾಗ, ಅವಕ್ಷ ತ್ಯಾಗ, ರಾತ್ರಿ ಭೋಜನ ತ್ಯಾಗ ಇಷ್ಟು ಮಾಡಿರಬೇಕು. ಇಲ್ಲಿ ಪಂಚ ಉದುಂಬರ ಫಲಗಳು ಅಂತಂದ್ರೆ ಐದು ಪ್ರಕಾರದ ಫಲಗಳಿವೆ. ಇವು ಯಾವ್ಯಾವ ಗೊತ್ತ? ಅತ್ತಿ, ಆಲ, ಬಸರಿ, ಗೋಣಿ ಮತ್ತು ಆಲ. ಅತ್ತಿ, ಆಲ, ಗೋಣಿ, ಬಸರಿ, ಇನ್ನೊಂದು ಅಂಜೀರ. ಅಂಜೀರ ಇವು ಅವಕ್ಷ ಫಲಗಳು. ಈ ಫಲಗಳನ್ನು ಸೇವಿಸುವುದು ಅಷ್ಟಮೂಲ ಗುಣಗಳಲ್ಲಿ ಸೇರುವಂತಹ ವಿಷಯ ಅಲ್ಲ. ಮುಖ್ಯವಾದ ಎಂಟು ಮೂಲ ಗುಣಗಳು ಯಾವುವು ಅಂತಂದ್ರೆ ಮದ್ಯ, ಮಾಂಸ, ಮಧುತ್ಯಾಗ ಮತ್ತು ಪಂಚ ಅನುವೃತಗಳನ್ನು ಪಾಲಿಸಬೇಕು. ಇಲ್ಲಿ ಜೋಡಿಸಬೇಕು ಅದನ್ನು. ಪಂಚಪಾಪತ್ಯಾಗ, ಪಂಚಪಾಪತ್ಯಾಗ, ಪಂಚ ಸ್ಥೂಲ ಪಂಚಪಾಪತ್ಯಾಗ, ಹೀಗೆ ಅಂತ ಸ್ಥೂಲ ಪಂಚಪಾಪತ್ಯಾಗ, ಪಂಚ ಉದುಂಬರ ಫಲತ್ಯಾಗ, ಅವಕ್ಷ ತ್ಯಾಗ, ರಾತ್ರಿ ಭೋಜನ ತ್ಯಾಗ, ಹೀಗೆ ಜೋಡಿಸ್ಕೊಳ್ಳಿ ಅದನ್ನು. ಸ್ಥೂಲ ಪಂಚ ಪಾಪತ್ಯಾಗ ಎಂಟು ಮೂಲ ಗುಣಗಳನ್ನು ಯಾವ ತರ ಹೇಳಬೇಕು ಅಂತಂದ್ರೆ ಮದ್ಯ, ಮಾಂಸ, ಮಧು ಇವು ಮೂರು ಮಕಾರ ತ್ಯಾಗ. ಪಂಚ ಪಾಪಗಳ ಸ್ಥೂಲ ಪಂಚ ಪಾಪಗಳ ತ್ಯಾಗ ಇವು ಎಂಟು ಮೂಲ ಗುಣಗಳು. ಇವು ಜೈನ ಕುಲದಲ್ಲಿ ಜನ್ಮ ತಾಳಿರತಕ್ಕಂತಹ ಸಮ್ಯಕ್ ದೃಷ್ಟಿ ಜೀವಿಯ ಬಾಹ್ಯಕುಲಾಚಾರ. ನಮ್ಮ ವಂಶ ಪರಂಪರೆಯಿಂದ ಇವೆಲ್ಲವೂ ನಡೆದುಕೊಂಡು ಬಂದಿವೆ. ವಂಶ ಪರಂಪರೆಯಿಂದ ನಾವು ತೀರ್ಥಂಕರ ವಂಶಜರು. ತೀರ್ಥಂಕರರು ನಮ್ಮ ಉಪಾಸ್ಯ ಭಗವಂತರು. ಆ ವಂಶ ಪರಂಪರೆಯಲ್ಲಿ, ಆ ಕುಲದಲ್ಲಿ ಜನ್ಮ ತಾಳಿದ್ದೇವೆ. ಆ ಕುಲದಲ್ಲಿ ಜನ್ಮ ತಾಳುವ ಮಾತ್ರದಿಂದ ನಾವು ಟ್ಯಾಕ್ಸ್ ತುಂಬಲೇಬೇಕು. ಟ್ಯಾಕ್ಸ್ ಟ್ಯಾಕ್ಸ್ ಇದೆ ಇದಕ್ಕೆ. ಇಲ್ಲಿ ಜನ್ಮ ತಾಳಿತು ಅಂತಂದ್ರೆ ಟ್ಯಾಕ್ಸ್ ಇದೆ. ಎಂಥ ಟ್ಯಾಕ್ಸ? ಎಂಟು ಮೂಲ ಗುಣಗಳನ್ನು ಪಾಲಿಸಲೇಬೇಕು. ಟ್ಯಾಕ್ಸ್ ಇದೆ ಇದು. ಮತ್ತೆ ಪಾಲಿಸಲ್ಲ ಅಂತಂದ್ರೆ ಇಲ್ಲಿ ಬೇಡ, ಆ ಕಡೆ ಹೋಗು. ತೀರ್ಥಂಕರ ವಂಶದಾಗ ಹುಟ್ಟು ಬೇಡ, ಅಲ್ಲಿ ಹೋಗ, ಅಲ್ಲಿ ಹುಟ್ಟು. ಮತ್ತೆ ಎಲ್ರಿ ಇಲ್ಲಿ ಹುಟ್ಟಿದ ನಂತರ ಇದನ್ನ ಪಾಲಿಸಲಿಲ್ಲ ಅಂತಂದ್ರೆ ಜೈನ ಕುಲಾಚಾರಿ ಅಲ್ಲ, ಬಾಹ್ಯಕುಲ ಭ್ರಷ್ಟ. ಇನ್ನು ಅಪ್ಪಿತಪ್ಪಿ ವಂಶದಲ್ಲಿ ಜನ್ಮವಾಗಿದ್ದರು, ಈ ಪವಿತ್ರ ವಂಶದಲ್ಲಿ, ಈ ಕುಲದಲ್ಲಿ ಜನ್ಮವಾಗಿದ್ದರು, ಅಜ್ಞಾನತನದಿಂದ ಯಾರೂ ಹೇಳದಕ್ಕೆ ಕುಸಂಗತಿಯಿಂದ ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಪ್ರಾಯಶ್ಚಿತ್ ಮಾಡಿಕೊಂಡು ಮತ್ತೆ ಪುನಃ ಅದಕ್ಕೆ ಪ್ರಾಯಶ್ಚಿತ್ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಕೊಂಡು ಈ ಎಂಟು ಮೂಲ ಗುಣಕ್ಕೆ ಬರಬಹುದು. ಎಂಟು ಮೂಲ ಗುಣ ಪಾಲಿಸಬೇಕು. ಇದರಲ್ಲಿ ಪಂಚ ಉದಂಬರ ಫಲ ತಕ್ಕೊಳ್ಬೇಡಿ. ಪಂಚ ಉದಂಬರ ಫಲ ಅನ್ನೋದು ಒಂದು ಸಾಮಾನ್ಯ ಹಿಂಸೆ ಇದೆ. ಇದನ್ನು ಬಿಡೋದೇನು ಮಹತ್ವ ಅಲ್ಲ, ಅಷ್ಟು ವಿಶೇಷ ಅಲ್ಲ. ಆದರೆ ಸ್ಥೂಲ ಪಂಚ ಪಾಪಗಳನ್ನು ಬಿಡೋದು ಇದು ವಿಶೇಷ ಇದೆ. ನಾಲ್ಕನೇ ಗುಣಸ್ಥಾನದವರು ಸ್ಥೂಲ ಪಂಚ ಪಾಪಗಳನ್ನು ಬಿಡಬೇಕು. ಇದಕ್ಕೆ ಸ್ಥೂಲ ಅನುವೃತಗಳು ಅಂತ ಹೇಳ್ತಾರೆ. ಸ್ಥೂಲ ಅನುವೃತಗಳು ಆದರೂ ಪಂಚಮ ಗುಣಸ್ಥಾನ ಇಲ್ಲ. ಇಲ್ಲಿ ಐದು ಅನುವೃತಗಳನ್ನು ಪಾಲಿಸಿದರೂ ಪಂಚಮ ಗುಣಸ್ಥಾನ ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ತ್ಯಾಗ ಏನೂ ಆಗಿಲ್ಲ. ಒಂದು ಮಿತಿ ಮರ್ಯಾದೆಯನ್ನು ಹಾಕಿಕೊಂಡಿದ್ದೇವೆ. ಒಂದು ಸೀಮೆಯನ್ನು ಹಾಕಿಕೊಂಡಿದ್ದೇವೆ. ಯಾವ ಸೀಮೆ? ನಾವು ಎಷ್ಟರಲ್ಲಿದ್ದೇವೆಯೋ ಅಷ್ಟರಲ್ಲಿರ್ತೇವೆ. ಇದಕ್ಕಿಂತ ಹೆಚ್ಚಿನ ಪಾಪಕ್ಕೆ ಹೋಗುವುದಿಲ್ಲ. ಯುದ್ಧದನ್ನು ಏನು ತ್ಯಾಗ ಮಾಡಿಲ್ಲ. ಎಷ್ಟರಲ್ಲಿ ಇದ್ದೇವೆಯೋ ಅದನ್ನು ಮೀರಿ ನಾವು ಪಾಪ ಮಾಡಲಿಕ್ಕೆ ಹೋಗುವುದಿಲ್ಲ. ಸ್ಥೂಲ ಪರಿಗ್ರಹ ಪ್ರಮಾಣ, ಪರಿಗ್ರಹದಲ್ಲಿ ಏನು ಬಿಟ್ಟಿದ್ದಾನೆ ನಾಲ್ಕನೇ ಗುಣಸ್ಥಾನ ವರ್ತಿ? ಏನೂ ಬಿಟ್ಟಿಲ್ಲ. ಆದರೆ ಎಷ್ಟು ತನ್ನ ಪುಣ್ಯದ ಉದಯದಲ್ಲಿ ಎಷ್ಟು ಪರಿಗ್ರಹ ಇದೆಯೋ ಅದರಲ್ಲಿ ಸಂತೋಷವನ್ನು ಪಡುತ್ತೇನೆ. ಹೆಚ್ಚಿನ ಪರಿಗ್ರಹಕ್ಕಾಗಿ ನಾನು ಆಸೆ ಪಡುವುದಿಲ್ಲ. ಆಸೆಗೆ ಒಂದು ಮಿತಿಯನ್ನ, ಮರ್ಯಾದೆಯನ್ನ ಹಾಕಿಕೊಂಡಿದ್ದಾನೆ. ಇದು ಸ್ಥೂಲ ಪರಿಗ್ರಹ ತ್ಯಾಗ ವೃತ, ಸ್ಥೂಲ ಪರಿಗ್ರಹ ತ್ಯಾಗ ವೃತ, ಸ್ಥೂಲ ಪರಿಗ್ರಹ ಪಾಪ ತ್ಯಾಗ ವೃತ. ತ್ಯಾಗ ಏನೂ ಮಾಡಿಲ್ಲ, ಮರ್ಯಾದೆಯನ್ನು ಹಾಕಿಕೊಂಡಿದ್ದಾನೆ. ವಸ್ತ್ರಗಳು ಎಷ್ಟಿವೆ? ಎಷ್ಟಿವೆ ಅಷ್ಟೇ ಇವೆ. ಇನ್ನು ಎಷ್ಟು ವಸ್ತ್ರಗಳಿಗಿಂತ ನಾನು ಮುಂದುವರಿಯುವುದಿಲ್ಲ. ಎಷ್ಟಿವೆ? ನೂರಿವೆಯಲ್ಲ, ನೂರು ನೂರು ಸಾಕಾಗ್ತವಲ್ಲ, ನೂರು ಸಾಕಾಗ್ತವೆ. ನೂರು ಸಾಕು, ಮುನ್ನೂರು ಬೇಡ. ಅಂದ್ರೆ ಏನು ಸಂತೋಷ ಪಟ್ಕೊಂಡಂಗಾಯ್ತು ಅಂತ. ಪುಣ್ಯದ ಉದಯದಲ್ಲಿ ಬರುವಂತಹ ಪರಿಗ್ರಹದಲ್ಲಿ ಸಂತೋಷ ಪಡುವುದು ಇದು ಸಾಮಾನ್ಯ ಮರ್ಯಾದೆ. ಪರಿಗ್ರಹದ ವಿಷಯದಲ್ಲಿ ಈ ತರ. ಇನ್ನು ಅಣುವೃತ್ತಗಳನ್ನು ತಗೊಂಡ್ರಿ ಅಂತಂದ್ರೆ ಪ್ರತಿಮಾ ತಗೊಂಡ್ರಿ, ಅದರೊಳಗೂ ಇದಾವಲ್ಲ ಪಂಚ ಅಣುವೃತ್ತಗಳು, ಮೂರು ಗುಣವೃತ್ತಗಳು, ನಾಲ್ಕು ಶಿಕ್ಷಾವೃತ್ತಗಳು. ಅಲ್ಲಿ ಹೋದ್ರಿ, ಆ ಹನ್ನೆರಡು ಅಣುವೃತ್ತಗಳನ್ನು ಪಾಲನೆ ಮಾಡಲಿಕ್ಕೆ ಹೋದ್ರಿ ಅಂತಂದ್ರೆ ಅದರೊಳಗೆ ಯಾವ ತರ ಪ್ರಮಾಣ ಮಾಡೋದಿರ್ತದೆ? ಅದರೊಳಗೂ ಇದೆಯಲ್ಲ ಪರಿಗ್ರಹ ಪಾಪತ್ಯಾಗ, ಅದರೊಳಗೂ ಇದೆ. ಅದರೊಳಗೆ ಯಾವ ತರ ನೀವು ತ್ಯಾಗ ಮಾಡ್ತೀರಿ ಅಂತಂದ್ರೆ, ನಾನು ಪಾಕ್ಷಿಕ ಶ್ರಾವಕನಿರುವಾಗ ನನ್ನ ಪುಣ್ಯದ ಉದಯದಲ್ಲಿ ಬರುವಂತಹ ಪರಿಗ್ರಹದಲ್ಲಿ ಸಂತೋಷ ಭಾವವನ್ನು ತಾಳಿದ್ದೆ. ಮತ್ತು ಎಷ್ಟು ಪರಿಗ್ರಹ ಇತ್ತೋ ಅದರಲ್ಲಿ ಸಂತುಷ್ಟನಾಗಿದ್ದೆ. ಆದರೆ ಈ ಪರಿಗ್ರಹವು ಕೂಡ ನನಗೆ ಎಲ್ಲವೂ ಅವಶ್ಯಕಿದೆ ಅಂತೇನಿಲ್ಲ, ಅನಾವಶ್ಯಕ ಪರಿಗ್ರಹನೂ ಕೂಡ ನನ್ನ ಬಳಿಯಲ್ಲಿ ಇನ್ನೂ ಸಾಕಷ್ಟಿದೆ. ಅದರಲ್ಲಿಂದ ಸ್ವಲ್ಪ ನಾನು ಕಡಿಮೆ ಮಾಡಿಕೊಳ್ಳಬೇಕು ಅಂತ ವಿಚಾರ ಮಾಡಿ ಅದರೊಳಗಿಂದ ನೋಡಿ, ನೂರು ವಸ್ತ್ರಗಳನ್ನು ಇಟ್ಟುಕೊಂಡಿದ್ರೂ, ಸಂತೋಷ ಭಾವವನ್ನು ತಾಳಿದ್ರೂ ಇದರಲ್ಲಿಂದ ಬಿಡೋದು. ಮೊದಲೇನಾಗಿತ್ತು, ನೂರು ವಸ್ತ್ರಗಳ ಮರ್ಯಾದೆ ಇತ್ತು, ಕಾಮನ್ ಇತ್ತು ಅದು. ಮೊದಲು ಇತ್ತು ವೃತ ತಗೊಂಡ ನಂತರ ಸಂತೋಷ ಭಾವವನ್ನು ತಾಳಿದ ನಂತರೂ ನೂರಿದೆ. ಆದರೆ ನೂರರೊಳಗೆ ಕಡಿಮೆ ಮಾಡುವುದು ಇದು ಪ್ರತಿಮಾಧಾರಿಯ ಕರ್ತವ್ಯ. ನೂರರೊಳಗೆ ಎಷ್ಟು ಅವಶ್ಯಕ ಎಷ್ಟು ಅನಾವಶ್ಯಕ ಅದನ್ನ ವಿಚಾರ ಮಾಡಿಕೊಳ್ಬೇಕು. ನೂರಂತಂದ್ರೆ ನೂರಲ್ಲ, ನಿಮ್ ನಿಮ್ಮ ಅದಕ್ಕೊಂದೇನು ಸಂಖ್ಯಾ ಇಲ್ಲ. ಆದರೂ ಕೂಡ ನಿಮ್ಮ ಪುಣ್ಯದ ಉದಯದಲ್ಲಿ ಪ್ರಾಪ್ತವಾಗಿರತಕ್ಕಂತಹ ಪರಿಗ್ರಹದಲ್ಲಿ ಸಂತೋಷ ಪಡುವುದು ಇದು ನಾಲ್ಕನೇ ಗುಣಸ್ಥಾನದ ಪರಿಗ್ರಹ ತ್ಯಾಗ ಅಣುವ್ರತ. ಸಂತೋಷ ಪಡುವುದು ಅತಿ ಆಶೆ ಇಲ್ಲ, ಅತಿ ಆಶೆ ಇಲ್ಲದೆ ಬದುಕುವುದೇ ಪಾಕ್ಷಿಕ ಶ್ರಾವಕರ ಕರ್ತವ್ಯ. ಅತಿ ಆಶೆ ಇಲ್ಲ. ಇನ್ನು ಪ್ರತಿಮಾಧಾರಿ ಅಂತಂದ್ರೆ ಅತಿ ಆಶೆ ಇಲ್ಲ, ಸಂತೋಷನೂ ಇದೆ. ಇನ್ನು ಸಂತುಷ್ಟ ಇರುವಾಗ ಎಷ್ಟು ಪರಿಗ್ರಹದಲ್ಲಿ ನಾನು ಸಂತುಷ್ಟನೋ ಅದಕ್ಕಿಂತ ಕಮ್ಮಿ ನನಗೆ ಪರಿಗ್ರಹ ಮಾಡಿಕೊಳ್ಳಬೇಕು ಅದನ್ನು ಕೂಡ ಕಡಿಮೆ ಮಾಡಿಕೊಂಡು ಅದರ ಒಳಗೆ ಬರಬೇಕು, ಇನ್ನಷ್ಟು ತ್ಯಾಗ ಮಾಡಬೇಕು ಅನ್ನುವಂಥ ಭಾವ. ಇದು ಪ್ರತಿಮಾಧಾರಿಯ ಭಾವ. ಐದನೇ ಗುಣಸ್ಥಾನ ಗೊತ್ತಾಯ್ತಲ್ಲ. ಸಂತೋಷ ಧಾರಣ ಮಾಡಿತು ಅಂತಂದ್ರೆ ಯಾವ ಗುಣಸ್ಥಾನ? ನಾಲ್ಕನೇ ಗುಣಸ್ಥಾನ. ಅತಿ ಆಸೆ ಇಲ್ಲ, ಅತಿ ಆಸೆಯನ್ನು ತ್ಯಾಗ ಮಾಡುವುದು ಯಾವ ಗುಣಸ್ಥಾನ? ನಾಲ್ಕನೇ ಗುಣಸ್ಥಾನ. ಅತಿ ಆಸೆಯನ್ನು ತ್ಯಾಗ ಮಾಡುವುದು ನಾಲ್ಕನೇ ಗುಣಸ್ಥಾನ. ಇನ್ನು ಇದ್ದಿರತಕ್ಕಂತಹ ಪರಿಗ್ರಹದಲ್ಲಿ ಕೂಡ ಮತ್ತೆ ಕಡಿಮೆ ಮಾಡಿಕೊಳ್ಳುವುದು, ಇದು ಐದನೇ ಗುಣಸ್ಥಾನ. ಏನೇನು ಮಾಡಕ್ ಸಾಧ್ಯತೆ ನೋಡ್ಕೊಳ್ಳಿ. ಅತಿ ಆಸೆಯನ್ನ ತ್ಯಾಗ ಮಾಡುವುದು ಕಷ್ಟ ಏನಲ್ಲ. ಏನ್ ಕಷ್ಟ ಇದೆ? ಎಷ್ಟಿದ್ದೀರಲ್ಲ ಅಷ್ಟೇ ಇರೋದೈತಿ. ಆದ್ರೆ ಇದಕ್ಕಿಂತ ಮುಂದೆ ಹೋಗುವುದಿಲ್ಲ ಅನ್ನುವಂತ ಸಂಕಲ್ಪ. ಅತಿ ಆಸೆ ನನಗೆ ಬೇಡ. ನೂರೊಳಗೆ ನಂದೆಲ್ಲ ನಡೀತದೆ, ನೂರು ವಸ್ತ್ರದೊಳಗೆ ನಂದು ಎಲ್ಲ ಚೆನ್ನಾಗಿ ನಡೀತದೆ. ನಾನು ನೂರು ವಸ್ತ್ರಕ್ಕಿಂತ ಹೆಚ್ಚು ಉಲ್ಲಂಘನೆಯನ್ನ ಮಾಡುವುದಿಲ್ಲ, ಹೆಚ್ಚು ವಸ್ತುಗಳನ್ನು ಗ್ರಹಣೆ ಮಾಡುವುದಿಲ್ಲ ಅನ್ನುವಂತ ಸಂತೋಷ ಭಾವ ಏನಾಗಿ ಬಂತು ಬದುಕಿನಲ್ಲಿ, ಇದು ಪರಿಗ್ರಹ ಸಂಬಂಧಿ ಮೂಲಗುಣ. ಸ್ಥೂಲ ಪರಿಗ್ರಹ ಪ್ರಮಾಣ ಮೂಲಗುಣ. ಆಸೆಗೆ ಒಂದು ಕಡಿವಾಣ ಹಾಕಿದಂತೆ ಆಯಿತು. ಆಸೆಗೆ ಕಡಿವಾಣ ಹಾಕುವುದೇ ಮೊದಲನೇ ಅವಶ್ಯಕ ಕ್ರಿಯೆ. ಇದನ್ನು ಹಾಕಲೇಬೇಕು, ಮೊದಲ ಕರ್ತವ್ಯ ಇದು. ಆಸೆಗೆ ಕಡಿವಾಣ ಹಾಕಲಿಲ್ಲ ಅಂತಂದ್ರೆ ಹೊರಗಡೆಗೆ ಏನೂ ಬಿಡಲಿಕ್ಕೆ ಆಗಲ್ಲ. ಬಿಡಕ್ಕಾಗ್ತದೆ? ನೂರು ವಸ್ತ್ರಗಳಿದ್ದು ಅಂತಂದ್ರೆ ಎರಡು ನೂರದ ಇಚ್ಛೆ ಆಗ್ತದೆ. ಲಗಾಮ್ ಇಲ್ಲ ಅಲ್ಲಿ, ಕುದುರೆಗೆ ಲಗಾಮ್ ಇಲ್ಲ. ಕುದುರೆ ಖರೀದಿ ಮಾಡ್ಕೊಂಡು ಬಂದಿದ್ದೀರಿ ಅಂದಮೇಲೆ ಲಗಾಮ್ ಹಾಕ್ರಿ ಮೊದಲು. ಲಗಾಮ್ ಹಾಕಿದ ನಂತರ ಏನ್ ಮಾಡ್ರಿ? ಅಯ್ಯ ಮುಗ್ದಾನ್ ಹಾಕ್ರಿ. ಕುದುರೆಗೆ ಏನ್ ಮುಗ್ದಾಮ್ ಹಾಕುದಿಲ್ಲ, ಕುದುರೆಗೆ ಮುಗ್ದಾನ್ ಎಲ್ಲಿ ಹಾಕುದು ಇಲ್ಲ. ಕುದುರೆಗೆ ಲಗಾಮ್ ಹಾಕಿದ್ರಿ ಅಂತಂದ್ರೆ ಅದು ನಿಮ್ಮ ಹತೋಟಿಯಲ್ಲಿ ಉಳ್ಕೊಳ್ತದೆ. ನಮ್ಮ ಹತೋಟಿಯಲ್ಲಿ ಉಳಿದುಕೊಳ್ಳೋದು ಇದು ಮೊದಲನೇ ಅವಶ್ಯಕ. ಲಗಾಮ್ ಹಾಕದೆ ನಾವು ಎಲ್ಲಿ ಅದನ್ನು ತಗೊಂಡು ಹೋಗಕ್ಕಾಗಲ್ಲ. ಏನಾಗ್ತದೆ? ಎಲ್ಲೂ ತಗೊಂಡು ಹೋಗಲಿಕ್ಕೆ ಆಗಲ್ಲ. ಲಗಾಮ್ ಹಾಕಬೇಕು. ಲಗಾಮ್ ಹಾಕಿರಿ, ಅವ್ರು ಹಾಕ್ತಾರೆ ತಗೋರಿ, ಹಾಕದ. ಬಿಸಿಲು ಬರಬಾರ್ದೊಂದು, ಬಿಸಿಲಿಗೆ ಒಂದು ಲಗಾಮ್ ಬೇಕು ಹಾಕಿರು. ಪರಿಗ್ರಹ ಗೊತ್ತಾಯ್ತು. ಪರಿಗ್ರಹ ಹೆಂಗ್ ಸೀಮಾ ಮಾಡ್ಕೊಳ್ಳೋದು? ಎಲ್ಲ ಬಾಯಿ ಪರಿಗ್ರಹಗಳು ಎಷ್ಟು? ಹತ್ತು ಪರಿಗ್ರಹಗಳು. ಮನೆಯೊಳಗೆ ಎಷ್ಟಿದೆ ಅಷ್ಟಿದೆ. ಅದರ ಮೇಲಿನ ಆಶೆಯನ್ನು ಬಿಟ್ಟು ಬಿಡೋದು. ಎಷ್ಟಿದೆ ಅಷ್ಟು ಸಂತುಷ್ಟ, ಸಂತೋಷದ ಭಾವ. ಮುಂದಿನ ಆಶೆಯನ್ನು ಬಿಟ್ಟು ಬಿಡೋದು. ಪುಣ್ಯದ ಉದಯದಲ್ಲಿ ಎಷ್ಟು ಬರ್ತದೆ ಅದು ಸ್ವೀಕಾರ. ಯಾವುದು ಬರ್ತಾ ಇಲ್ಲ ಅದರ ಬಗ್ಗೆ ಆಕುಲ ವ್ಯಾಕುಲ ಭಾವ, ಅತಿ ಆಶೆಯ ಭಾವ, ಅದನ್ನು ತ್ಯಾಗ ಮಾಡ್ತೀವಿ ಅನ್ನೋದು ಇಲ್ಲಿ ಮುಖ್ಯ. ನಾಲ್ಕನೇ ಗುಣಸ್ಥಾನದ ಕಾರ್ಯದು ಇಲ್ಲಿ ಬಿಡುವಂತದ್ದೇನಿಲ್ಲ. ಇಲ್ಲಿ ಶಾಖಾಹಾರ ಬಿಡಿಸ್ತಾ ಇದ್ದಾರೇನು? ಇಲ್ಲ. ಪ್ರತಿಮಾದಲ್ಲಿ ಶಾಖಾಹಾರನೂ ಬಿಡಬೇಕು. ಹೌದು, ಒಂದು ಸಲ ಊಟ ಮಾಡಬೇಕು, ಏಕಾಸನ ಮಾಡಬೇಕು. ಇವೆಲ್ಲ ನಿಯಮಗಳು ಎಲ್ಲಿ? ಪ್ರತಿಮಾಧಾರಿಯಾದಾಗ ಏಕಾಸನ ಮಾಡುವಂಥದ್ದು ಅಥವಾ ಉಪವಾಸ ಮಾಡುವಂಥದ್ದು ನಾಲ್ಕನೇ ಗುಣಸ್ಥಾನದೊಳಗೆ ಏನಿದೆ? ಇಲ್ಲ. ಪ್ರೋಷದೋಪವಾಸ, ಇದು ಪ್ರತಿಮಾನೋ ಅಥವಾ ನಾಲ್ಕನೇ ಗುಣಸ್ಥಾನದ ಕಾರ್ಯವು? ಇದು ಐದನೇ ಗುಣಸ್ಥಾನದ ಕಾರ್ಯ. ಪರಿಗ್ರಹದ ವಿಷಯದಲ್ಲಿ ನಾವು ನಾಲ್ಕನೇ ಗುಣಸ್ಥಾನದಲ್ಲಿ ಏನೂ ಮಾಡಲಿಕ್ಕೆ ಹತ್ತಲ್ಲ. ಏನ್ ಮಾಡೋದಿದೆ? ಅತಿ ಪಾಪ, ಅತಿ ಸಂಗ್ರಹ ವೃತ್ತಿ, ಅತಿ ಸಂಗ್ರಹದ ಬುದ್ಧಿಯನ್ನು ತ್ಯಾಗ ಮಾಡೋದಿದೆ. ಎಷ್ಟಿದೆ ಅದರಲ್ಲಿ ಅಷ್ಟರಲ್ಲಿ ಸಂತೋಷ ಪಡೋದಿದೆ. ಇದು ಕೂಡ ಅನುವೃತ, ಇದು ನಾಲ್ಕನೇ ಗುಣಸ್ಥಾನ. ಐದನೇದಾಗಲಿಲ್ಲ, ಅನುವೃತ ಇದ್ರೂ ಕೂಡ ಐದನೇ ಗುಣಸ್ಥಾನ ಆಗಲಿಲ್ಲ. ಯಾಕೆಂದ್ರೆ ಸಂತೋಷ ಪಟ್ಟಿದ್ದೇವೆ, ಏನೋ ಒಂದು ತೆಗೆದು ತ್ಯಾಗ ಮಾಡಿ ಅದು ಬೇಡ ಅನ್ನೋದು ಅನವಶ್ಯಕ ಇದೆ, ಬೇಡ ಅನ್ನೋಂಥದ್ದೇ ನೀನು ಸಂಕಲ್ಪ ಮಾಡಿಕೊಂಡಿಲ್ಲ. ಅದಕ್ಕಾಗಿ ಈ ಗುಣಸ್ಥಾನದ ಹೆಸರು ಅವಿರತ ಸಮ್ಯಕ್ ದೃಷ್ಟಿ ಅಂತ ಹೇಳಿದರು. ನಾಲ್ಕನೇ ಗುಣಸ್ಥಾನದ ಹೆಸರೇನು? ಅವಿರತ ಸಮ್ಯಕ್ ದೃಷ್ಟಿ. ಅಂದರೆ ವ್ರತ ಇಲ್ಲ, ಯಾವುದೇ ಪ್ರಕಾರದ ಅನುವೃತ ಈ ಜೀವಿ ಹತ್ತಿರ ಇಲ್ಲವೇ ಇಲ್ಲ. ನಿಜವಾದ ಅನುವೃತಗಳು ಪ್ರತಿಮಾಧಾರಿಗಿರ್ತವೆ, ಆದರೆ ಇಲ್ಲಿ ಹೇಳಿರುವಂತಹ ಅನುವೃತಗಳು ಇವು ಅತ್ಯಂತ ಸ್ಥೂಲ. ಸಂತೋಷ ಧಾರಣೆ ಮಾಡುವಂತಹ ಅನುವೃತಗಳಿಗೆ ಅನುವೃತ ಅಂತ ಹೇಳಿಲ್ಲ, ಔಪಚಾರಿಕವಾಗಿ ಇವುಗಳಿಗೆ ಮೂಲ ಗುಣಗಳು ಅಂತ ಹೇಳಿದ್ದಾರೆ. ಇವು ಮೂಲ ಗುಣ, ಅವು ಚಾರಿತ್ರ, ಅದು ಸಂಯಮ. ಐದನೇ ಗುಣಸ್ಥಾನದ್ದು ಮೂಲ ಗುಣ ಯಾವ ತರದಲ್ಲಿರ್ತದೆ? ಮೂಲ ಗುಣ, ಮೂಲ ಗುಣದಲ್ಲಿ ಅತಿ ಆಸೆ ಹೊರಟು ಹೋಗಿರ್ತದೆ. ಇದು ಮೂಲ ಗುಣ. ಅತಿ ಆಸೆ ಹೊರಟು ಹೋಗದೆ ಯಾವುದೇ ಪ್ರಕಾರದಿಂದ ನಾವು ಚಾರಿತ್ರದ ಕಡೆಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಆಸೆಗೆ ಒಂದು ಲಗಾಂ ಬರಬೇಕು, ಆವಾಗ ನಾವು ಚಾರಿತ್ರದ ಕಡೆಗೆ ಹೆಜ್ಜೆ ಇಡಬಹುದು, ಐದನೇ ಗುಣಸ್ಥಾನದ ಕಡೆಗೆ ಹೆಜ್ಜೆ ಇಡಬಹುದು. ಆಸೆಗೆ ಲಗಾಂ ಬರಲಿಲ್ಲ ಅಂತಂದ್ರೆ ಚಾರಿತ್ರ ಬರಬಹುದೇನು? ಆಸೆಗೆ ಲಗಾಂ ಹಾಕೋದು ಅಂತಂದ್ರೆ ನಾಲ್ಕನೇ ಗುಣಸ್ಥಾನ, ಮತ್ತು ಲಗಾಂ ಹಾಕಿದ ನಂತರ ಎಷ್ಟು ಪರಿಗ್ರಹ ನಮ್ಮಲ್ಲಿ ಉಳಿದಿದೆ ಅದನ್ನು ಕೂಡ ಅಲ್ಪ ಸ್ವಲ್ಪ ಕಡಿಮೆ ಮಾಡುತ್ತಾ ಹೋಗುವುದು, ಇದು ಅನುವೃತ, ಐದನೇ ಗುಣಸ್ಥಾನದ ಕಾರ್ಯ. ಸರಿಯಾಗಿ ತಿಳ್ಕೊಳ್ಳಿ. ಮೊದಲು ಏನ್ ಮಾಡಬೇಕು? ಆಸೆಗೆ ಲಗಾಮ ಹಾಕಬೇಕು, ಅತಿ ಆಸೆ ಮಾಡೋದಿಲ್ಲ. ಪುಣ್ಯ ಇದೆಯಲ್ಲೋ ಪೂರ್ವಬೌದ್ಧ, ಎಷ್ಟು ಬರ್ತಾ ಇದೆ ಅದನ್ನು ಸ್ವೀಕಾರ ಮಾಡೋದು, ಯಾವುದು ಬರ್ತಾ ಇಲ್ಲ ಅದನ್ನು ಗ್ರಹಣ ಮಾಡಲಿಕ್ಕೆ ಹೋಗೋದಿಲ್ಲ. ನೋಡ್ರಿ, ಆಸೆಗೆ ಲಗಾಂ ಬಂತು ಅಂತಂದ್ರೆ ನಮ್ಮ ಪುಣ್ಯದ ಉದಯದಲ್ಲಿ ನಾವು ಗಳಿಸಿದಾಗ, ನಾವು ಪ್ರಯತ್ನ ಮಾಡಿದಾಗ, ನಾವು ಪುರುಷಾರ್ಥ ಮಾಡಿದಾಗ ಎಷ್ಟು ಬರ್ತಾ ಇದೆಯೋ ಅದು ನಮ್ಮದು. ಇದರೊಳಗೆ ಏನು ತ್ಯಾಗ ಮಾಡೋದಿದೆ? ಎಷ್ಟು ಗಳಿಸಿದ್ದೇವೆ ಅಷ್ಟು ಬಂದಿದೆ, ಅಷ್ಟರಲ್ಲಿ ಸಂತೋಷ ಭಾವವನ್ನು ತಾಳಿದ್ದೇವೆ. ಇನ್ನು ಆಸೆಗೆ ಮಿತಿ ಇಲ್ಲ ಅಂತಂದ್ರೆ ಮನುಷ್ಯ ವ್ಯಸನಿ ಆಗ್ತಾನೆ. ನಾನೊಂದು ಲಾಟ್ರಿ ತೆಗಿಬೇಕು, ಲಾಟ್ರಿ ಎಷ್ಟು? 1 ಕರೋಡ್ದೈತಿ, 1 ಲಕ್ಷದ್ದೈತಿ ಅದು. ಇದು ಅತಿ ಆಸೆ. ತಾನು ತನ್ನ ಪುರುಷಾರ್ಥದಿಂದ ಹುಡಿಸುವಂತಹ ಕಾರ್ಯ ಅಲ್ಲದು, ಹುಡಿಸಿ ಪುರುಷಾರ್ಥದಿಂದ ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ಧನ ಅಲ್ಲದು. ಅದಕ್ಕಾಗಿ ಇದು ಯಾವುದು? ಜೂಜಾಡುವುದು, ಕಳತನ, ಕಳತನ್ನು ಬಂತು, ಜೂಜಾಡುವುದು, ಮತ್ತೇನೇನು ಆಡ್ತಾರೆ, ಲಾಟ್ರಿ, ಲಾಟ್ರಿ ತೆಗೆಯುವುದು, ಮಟ್ಕ ಆಡುವುದು, ಇದೆಲ್ಲ ಸತ್ತು ವ್ಯಸನದೊಳಗೆ ಬರ್ತದೆ. ಸತ್ ಶೇರ್ ಬಜಾರ್ನು ಅದರೊಳಗೆ ಬರ್ತದೆ, ವ್ಯಸನದು. ಯಾವುದು ಕೂತ್ಕೊಂಡಲ್ಲೇ ಹಣ ಬರ್ತದೆ ಅಲ್ಲ, ಅದು ನಮ್ದಲ್ಲ. ನಮ್ಮ ಪುಣ್ಯದ ಉದಯದಲ್ಲಿ ಏನೋ ಬರ್ತಾ ಇದೆ, ಆದರೆ ನಮ್ಮ ಪುರುಷಾರ್ಥದಿಂದ ಬರ್ತಾ ಇಲ್ಲ ಅದು. ನಮ್ಮ ಪುರುಷಾರ್ಥದಿಂದ ಬರ್ತಾ ಇಲ್ಲ, ನಮ್ಮ ಶ್ರಮದಿಂದ ಬರ್ತಾ ಇಲ್ಲ. ಯಾವುದು ಅದು? ಬಡ್ಡಿ ಹಣ ಆಯ್ತು, ಅದು ಬೇರೆ. ಎಷ್ಟು ನೀವು ಕೊಡ್ತಾ ಹೋಗ್ತೀರಿ ಆ ಥರದ್ದು ಬಡ್ಡಿ ಬರ್ತದೆ, ಅದು ಬೇರೆ ಇದೆ, ಅದು ವ್ಯವಸಾಯ ಆಯಿತು. ಆದರೆ ಲಾಟ್ರಿ ಟಿಕೆಟ್ ಆಗಲಿ, ವ್ಯಸನ್ ಆಗಲಿ, ಇದು ಷೇರ್ ಬಜಾರ್ ಆಗಲಿ, ಇದೇನು ಒಂಥರ ಲಾಟ್ರಿ ಇದ್ದಂಗಲ್ಲ ಇದು. ಯಾವುದು ಯಾರು ಯಾವ ಕಾಲ ಕೆಲಸದಾಗ ಎಲ್ ಐಸಿದಾಗ ಎಲ್ಐಸಿದ್ ನಾವು ಹೇಳ್ತಾ ಇಲ್ಲಲ್ಲ, ಎಲ್ಐಸಿದ್ದು ವ್ಯಸನ ಅಲ್ಲ, ಎಲ್ಐಸಿದ್ದು ವ್ಯಸನದ ಕಾರ್ಯ ಅಲ್ಲ. ಆದರೆ ಲಾಟ್ರಿ ತೆಗೆಯುವುದು ವ್ಯಸನ, ಜೂಜಾಡುವುದು ವ್ಯಸನ, ಇಸ್ಪೀಟ್ ಆಡುವುದು ವ್ಯಸನ, ಮಟ್ಕಾ ಆಡುವುದು ವ್ಯಸನ, ಪಗಡಿ ಆಡುವುದು ವ್ಯಸನ. ದುಡ್ಡು ಹಚ್ಚಿ ಆಡ್ತಾರಲ್ಲ, ದುಡ್ಡು ಹಚ್ಚಿ ಆಡೋದು ಇದು ವ್ಯಸನ. ರೇಸ್ 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 ಕೋಟ್ ರೇಸ್ ರೇಸ್ ಕೋಟ್ ದನಗಳನ್ನು ಓಡಿಸೋದು, ಆ ಥರದ ಹಣ ಗಳಿಸೋದು, ಮತ್ತೊಬ್ಬರಿಗೆ ದುಃಖ ಕೊಟ್ಟ ಗಳಿಸದಂತೆ ಆಗ್ತದೆ. ಅದು ಎತ್ತುಗಳು ಶರ್ತಿ, ಕುದುರೆ ಶರ್ತಿ, ಸ್ಕೂಟರ್ ಶರ್ತಿ, ಸೈಕಲ್ ಶರ್ತಿ, ಇದರೊಳಗೇನಿದೆ? ಇವು ಸರಿಯಲ್ಲ, ಹಿಂಸೆಯ ಕೆಲಸಗಳು ಇವೆಲ್ಲ, ಆಟಗಳು, ಪಾಪ ಬಂಧದ ಕಾರ್ಯಗಳು. ಕೂತ್ಕೊಂಡಲ್ಲೇ ಸುಖಪೂರ್ವಕವಾಗಿ ಗಳಿಸುವಂತಹ ಹಣದಿಂದ ದುಡಿಮೆ ಇರಬೇಕು, ನಮ್ಮ ವ್ಯವಸಾಯ ಇರಬೇಕು, ಒಂದು ಉದ್ಯೋಗ ಇರಬೇಕು. ಇಂಥ ಹಣವನ್ನು ನಾಲ್ಕನೇ ಗುಣಸ್ಥಾನ ಬರ್ತೀವಿ ನೋಡಿ. ನಾಲ್ಕನೇ ಗುಣಸ್ಥಾನ ಅಂತಂದ್ರೆ ವ್ಯಸನದಿಂದ ಮುಕ್ತಿರಬೇಕು. ಯಾವುದು ವ್ಯಸನ ಇರಬಾರ್ದು? ವ್ಯಸನ ಎಷ್ಟು ಪ್ರಕಾರದ್ದು? ಏಳು ಪ್ರಕಾರದ್ದು. ಯಾವ್ಯಾವ ಹೇಳ್ರಿ? ಜೂಜಾಡುವುದು. ಜೂಜಾಡುವುದು ಅಂತಂದ್ರೆ ಅದರೊಳಗೆ ಏನೇನು ಸೇರಿದವು ನೋಡ್ರಿ. ಲಾಟ್ರಿ ಬಂತು, ಮಟ್ಕಾ ಬಂತು, ಇದೆಲ್ಲ ಜೂಜದೊಳಗೆ ಬರ್ತದೆ. ಅಂದ್ರೆ ಸ್ವಲ್ಪ ಹಣ ಕೊಟ್ಟು ಬಹಳ ಹಣ ಕಸ್ಕೊಂಡಂಗಾಗ್ತದೆ. ಅದು ಪಾಂಡವರು ಜೂಜಾಡಿದ್ರು, ನಾಶ ಆದ್ರಲ್ಲ ವ್ಯಸನದು. ಆ ವ್ಯಸನದ ಕಾರ್ಯಗಳನ್ನು ಮೊದಲು ಬಿಡಬೇಕು. ಇದು ನಾಲ್ಕನೇ ಗುಣಸ್ಥಾನದಲ್ಲಿ ಮೊದಲನೇ ಕಾರ್ಯ, ವ್ಯಸನ ಮುಕ್ತನಾಗಿರಬೇಕು. ವ್ಯಸನ ಮೊದಲನೇದು ಜೂಜಾಡುವುದು, ಮತ್ತು ಚೋರಿ. ಚೋರಿ ಏನಿದೆ? ಶ್ರಮ ಇಲ್ಲದೆ ಯಾರಿಗೋ ದುಃಖ ಕೊಟ್ಟು ಯಾರದೇ ಹಣವನ್ನು, ಅವರ ಸ್ವಾಮಿತ್ವದ ಹಣವನ್ನು ನಾವು ಎತ್ತಿಕೊಂಡು ಬರುವುದು, ಇದು ಚೋರಿ, ಇದು ಪಾಪ. ಎಂಥ ಪಾಪ? ಮಹಾಪಾಪ. ಎಂಥ ಆಸೆ? ಅತಿ ಆಸೆ. ಶ್ರಮ ಪಡೋದು ಬೇಡ, ಕೂತ್ಕೊಂಡಲ್ಲೇ ಎಲ್ಲರೆ ತಿರುಗಾಡಿ ಬಂದು ರಾತ್ರಿ ಹೋಗಿ ಎತ್ಕೊಂಡು ಬಂದ್ಬಿಡೋದು, ಶ್ರಮ ಇಲ್ಲ. ಇದು ವ್ಯಸನ ಇದೆ. ಚೋರಿ ವ್ಯಸನ ಇರಬಾರದು. ಚೋರಿ ಮೇಲೆ ನಮ್ಮ ಜೀವನ ನಡೆಯಬಾರದು. ಚೋರಿ ಮೇಲೆ ನಮ್ಮ ಜೀವನ ಡಿಪೆಂಡ್ ಇರಬಾರದು. ಅದೇ ನಮ್ಮ ಬದುಕಿನ ಸಾಧನ ಆಗಿರಬಾರದು. ಅದೇ ನಮ್ಮ ಇನ್ಕಮ್ ಆಗಿರಬಾರದು. ರೊಕ್ಕ ಮುಗೀತು ಅಂದ್ರೆ ಮತ್ತೆ ಚೋರಿಗೆ ಹೋಗಿಬಿಡೋದು, ಚೋರಿ ತಗೊಂಡು ಬರೋದು, ಮತ್ತೆ ಸುಖದಿಂದ ಇರೋದು. ಮುಗಿದು ಅಂತಂದ್ರೆ ಮತ್ತೆ ಚೋರಿಗೆ ಹೋಗಿಬಿಡೋದು. ಅಂದ್ರೆ ಚೋರಿ ಬದುಕಿನ ಸಾಧನ ಆಗಬಾರದು. ವ್ಯಸನಗಳು ಇವು ಅತಿ ಪ್ರಮಾದಿಯಾಗಿರ್ತಕ್ಕಂತಹ ಮನುಷ್ಯನಿಗೆ ವ್ಯಸನಗಳು ಪಾಪವನ್ನು ಹೆಚ್ಚಿಸಿಕೊಳ್ಳುವ ಸುಗಮವಾದ ಉಪಾಯಗಳು. ಪಾಪ ಇದರಿಂದ ಅತಿ ಹೆಚ್ಚಾಗುತ್ತದೆ ವ್ಯಸನಗಳಿಂದ. ಮೊದಲನೆಯದು ಜುಗುಜಾಡುವುದು, ಎರಡನೆಯದು ಕಳ್ಳತನ, ಆಮೇಲೆ ಬೇಟೆಯಾಡುವುದು. ಬೇಟೆಯಾಡುವುದು ಪ್ರಾಣಿಗಳನ್ನು ಬೇಟೆಯಾಡಿ ಜೀವಿಸುವುದು. ಉದಾಹರಣೆಗೆ ಪ್ರಾಣಿಗಳನ್ನು ಸಾಯಿಸಿ ಅದರ ಮಾಂಸ ವ್ಯಾಪಾರ ಮಾಡುವುದು, ಅಥವಾ ಪ್ರಾಣಿಗಳ ವ್ಯವಸಾಯ ಮಾಡುವುದು. ಎಲ್ಲ ಒಂದೇ, ಪ್ರಾಣಿಗಳನ್ನೇ ವ್ಯವಸಾಯ ಮಾಡೋದು. ಇಲ್ಲಿ ಪ್ರಾಣಿ ಅಲ್ಲಿ ಹೋಗಿ ಕೊಡೋದು, ಇಲ್ಲಿ ಸಸ್ತ ಖರೀದಿ ಮಾಡ್ಕೊಳ್ಳೋದು, ಅಲ್ಲಿ ತುಟ್ಟಿ ಮಾರೋದು, ಅಲ್ಲಿಂದ ತಗೊಳ್ಳೋದು ಇಲ್ಲಿ. ಆ ವ್ಯವಸಾಯ ನಾಲ್ಕನೇ ಗುಣಸ್ಥಾನ ವರ್ತಿಗೆ ಸರಿಯಲ್ಲ. ಅದನ್ನ ಮಾಡುವಂತವನಿಗೆ ನಾಲ್ಕನೇ ಗುಣಸ್ಥಾನ ಹೇಳಿತನ ಅಂತಾರಲ್ಲ, ಅದಕ್ಕೆ ಹೇಡತನ ಮಾಡಕ್ ಬರಲ್ಲ. ಇದು ಯಾವ್ದ್ರೊಳಗೆ, ಯಾವ ವ್ಯಾಸನದೊಳಗೆ ಬರ್ತದೆ? ಇದು ಭೇಟಿ ಆಡೋದ್ರಲ್ಲಿ ಹೇಡತನ ಅಂದ್ರೆ ಭೇಟಿ ಆಡೋದನ್ನ ಎಲ್ಲ ಒಂದೇ. ಅದು ಕಷಾಯ ಕತ್ಲು ಖಾನೆಗಳಿಗೆ ಕೊಟ್ಟು ಬರ್ತಾನೆ ಅವನು. ಇಲ್ಲಿಂದ 10 ಖರೀದಿ ಮಾಡ್ಕೊಳ್ತಾನೆ, ಅಲ್ಲಿ ಮಾರಿ ಬರ್ತಾನೆ, ಅವು ಹೋಗ್ತಾವ ಗಾಡಿಯಾಗ ಕಷಾಯ ಕತ್ಲು ಖಾನೆಗೆ. ಹೇಳಿತನ ಇದು ಮಹಾಪಾಪ. ಸತ್ ವ್ಯಸನಗಳು ಏನಿವೆ ಅಲ್ಲ, ಇವು 7 ವ್ಯಸನಗಳು ಮಹಾಪಾಪದಲ್ಲಿ ಬರ್ತವೆ. ಮೂರನೇದು ನಾಲ್ಕನೇದೇನ ನಾಲ್ಕನೇದು ವೇಶ್ಯಾವೃತ್ತಿ. ಇದು ವ್ಯಸನ. ಇನ್ನು ನಾಲ್ಕನೇ ಗುಣಸ್ಥಾನದಲ್ಲಿ ಇರುವಂತಹ ಮನುಷ್ಯ ಸದಾರ ಸಂತೋಷ ವ್ರತವನ್ನು ಹೊಂದಿರ್ತಾನೆ. ಅಂದರೆ ಪರಸ್ತ್ರೀ ತ್ಯಾಗ ಆಯಿತು, ವೇಶ್ಯಾಗಮನ ತ್ಯಾಗ ಆಯಿತು. ಸ್ವದಾರ ಸ್ವಸ್ತ್ರೀಯಲ್ಲಿ ಸಂತೋಷ ವ್ರತದ ಸಂಕಲ್ಪವನ್ನು ಮಾಡಿಕೊಂಡವನು ನಾಲ್ಕನೇ ಗುಣಸ್ಥಾನದವನು. ಇದು ಬ್ರಹ್ಮಚರ್ಯ ವ್ರತ ಅಲ್ಲ. ಹೆಣ್ಣು ಮಾತ್ರ ಸ್ವದಾರ ಸಂತೋಷ ಅಂದ್ರೆ ಬ್ರಹ್ಮಚರ್ಯ ವ್ರತ ತಗೊಂಡ್ರು ಅಂತ ತಿಳ್ಕೊಳ್ಳೋರು. ಇದು ಬ್ರಹ್ಮಚರ್ಯ ಅಲ್ಲ, ಇದು ವ್ಯಸನವನ್ನು ಬಿಡುವ ಸಾಧನ. ವ್ಯಸನವನ್ನು ತ್ಯಾಗ ಮಾಡತಕ್ಕಂಥದ್ರದ ಉಪಾಯ ಇದು. ಇನ್ನು ಬ್ರಹ್ಮಚರ್ಯ ಅಂತಂದ್ರೆ ಸ್ವದಾರ ಸಂತೋಷ ವ್ರತವನ್ನು ತಗೊಂಡ ನಂತರ ಮಾಸಿಕ ರೂಪದಲ್ಲಿ ಇಂತಿಷ್ಟು ದಿನ ನಾನು ವ್ರತವನ್ನು ಪಾಲಿಸುತ್ತೇನೆ, ಬ್ರಹ್ಮಚರ್ಯದಿಂದ ಇರುತ್ತೇನೆ ಅನ್ನುವಂತ ಭಾವ. ಇದು ಪ್ರತಿಮಾಕ್ ಸೇರಿತು. ಪ್ರತಿಮೆಯಲ್ಲಿ ಸ್ವದಾರ ಸಂತೋಷದಲ್ಲಿ ಮಿತಿಯನ್ನು ಹಾಕಿಕೊಂಡು ಒಳಗೆ ಬರುವುದು, ಇದು ಪ್ರತಿಮಾ. ಮತ್ತು ಸ್ವದಾರ ಸಂತೋಷವನ್ನು ಧಾರಣೆ ಮಾಡಿತು ಅಂತಂದ್ರೆ ಎರಡು ದೃತ್ಯಾಗ ಆಯಿತು. ಯಾವುದು? ವಿಷಾಗಮನ ತ್ಯಾಗ, ಪರಸ್ತ್ರೀ ತ್ಯಾಗ. ಇದನ್ನು ಸ್ವೀಕಾರ ಮಾಡದೆ ಸ್ವದಾರ ಸಂತೋಷ ಬರುವುದೇ ಇಲ್ಲ. ಸ್ವದಾರ ಸಂತೋಷ ಯಾವುದಕ್ಕಾಗಿದೆ ಅಂತಂದ್ರೆ ವ್ಯಸನದಿಂದ ಬದುಕಲಿಕ್ಕೆ, ವಿಷಾಗಮನದಿಂದ ಬದುಕಲಿಕ್ಕೆ ಮತ್ತು ಪರಸ್ತ್ರೀಯಿಂದ ಬದುಕಲಿಕ್ಕೆ ಸ್ವದಾರ ಸಂತೋಷ ವ್ರತ ಇದೆ. ಇನ್ನು ಸ್ವದಾರ ಸಂತೋಷ ವ್ರತ ಅಂತಂದ್ರೆ ಇದು ಸ್ಥೂಲ ಬ್ರಹ್ಮಚಾರಿ ವ್ರತ. ಅದಕ್ಕೆ ಹೆಸರಿಟ್ರು, ಒಂದು ಗೌರವ ಕೊಟ್ರು ಇರಲಿ ಅಂತ. ಬ್ರಹ್ಮಚಾರಿ ನಿಜವಾಗಿ ನೋಡಿದರೆ ಅದು ಬ್ರಹ್ಮಚಾರಿ ಅಲ್ಲ, ಆದರೂ ಕೂಡ ಒಂದು ಗೌರವ ಕೊಟ್ರು. ಯಾಕೆ? ಸ್ಥೂಲ ಪಾಪವನ್ನು ಬಿಟ್ಟ, ವೇಶ್ಯಾಗಮನ ತ್ಯಾಗ ಮಾಡಿದ, ಪರಸ್ತ್ರೀ ಗಮನ ತ್ಯಾಗ ಮಾಡಿದ ಅಂತ ಹೇಳಿಬಿಟ್ಟು ಸ್ವದಾರ ಸಂತೋಷದ ಒಳಗೆ ಬಂದಂತ ಮನುಷ್ಯನಿಗೂ ಕೂಡ ಒಂದು ಮಿತಿ ಆಯ್ತಲ್ಲ, ಮರ್ಯಾದೆ ಆಯಿತು, ಲಗಾಮ ಆಯಿತು, ಒಂದು ಅವಧಿ ಬಂತು, ಮಿತಿ ಬಂತು, ಸೀಮೆ ಆಯಿತು. ಇದು ಯಾವ ಗುಣಸ್ಥಾನದಲ್ಲಿ? ನಾಲ್ಕನೇ ಗುಣಸ್ಥಾನದಲ್ಲಿ. ನಾಲ್ಕನೇ ಗುಣಸ್ಥಾನದಲ್ಲಿ ಇದ್ದಂಥವರಿಗೆ ಸ್ವದಾರ ಸಂತೋಷ ವ್ರತ ಕಂಪಲ್ಸರಿ ಇರಬೇಕು. ಇದಾಯಿತು ಅಂತಂದ್ರೆ ಅವು ಎರಡು ವ್ಯಸನ ತ್ಯಾಗ ಆದಂಗ, ಅವೆರಡು ತ್ಯಾಗ ಆದಂಗ ಎರಡು. ಇನ್ನು ಪ್ರತಿಮಾ ತಗೊಳ್ಳೋದಿತ್ತು ಅಂತಂದ್ರೆ ಆಜೀವನ ಮಾಡಿಕೊಂಡ್ರೆ ಮಾಡ್ಕೊಳ್ಬಹುದು, ಅದರೊಳಗೆ ಮಿತಿ ಹಾಕೊಂಡು ಇಟ್ಕೊಂಡ್ರೂ ಬರ್ತದೆ. ಈ ತರ ಆದರೂ ನಾಲ್ಕನೇ ಗುಣಸ್ಥಾನವರ್ತಿ ಮನುಷ್ಯ ತಾನು ನಾಲ್ಕನೇ ಗುಣಸ್ಥಾನದಲ್ಲಿ ಸ್ವದಾರ ಸಂತೋಷ ವ್ರತವನ್ನು ಹೊಂದಿದ್ರೂ ಕೂಡ ಅಷ್ಟಮಿ ಚತುರ್ದಶಿ ತೀರ್ಥಂಕರ ಜನ್ಮದಿನಗಳು ಕೇವಲ ಜ್ಞಾನ ಮೋಕ್ಷ ನಿರ್ವಾಣ ಅಂದರೆ ಪರ್ವದ ದಿನಗಳು ದಶಲಕ್ಷಣ ಪರ್ವ ಇಂಥ ಪರ್ವತಿಥಿಗಳಲ್ಲೂ ಕೂಡ ಆ ವ್ರತವನ್ನು ಕುಲಾಚಾರದ ಮರ್ಯಾದೆಯಿಂದ ಅದನ್ನು ಪಾಲಿಸ್ತಾನೆ. ಆದರೆ ಪ್ರತಿಮಾಧಾರಿ ಹಾಗಲ್ಲ. ಪ್ರತಿಮಾಧಾರಿ ಈ ಪರ್ವ ದಿನಗಳಲ್ಲಂತೂ ಪಾಲಿಸೇ ಪಾಲಿಸ್ತಾನೆ, ಆದರೆ ಅದರೊಳಗೆ ಮತ್ತೂ ಮಿತಿಯನ್ನು ಹಾಕಿಕೊಂಡು ಒಳಗೆ ಬರ್ತಾನೆ. ಪ್ರತಿಮಾಧಾರಿಗೆ ಸ್ವಲ್ಪ ಮೇಲಿನ ಸ್ಟೆಪ್ ಇದೆ. ನಾಲ್ಕನೇ ಗುಣಸ್ಥಾನದ ಅವನಿಗೆ ಯಾವುದೋ ಸ್ಟೆಪ್ ಇಲ್ಲ. ಮುಖ್ಯ ಮುಖ್ಯ ದಿನಗಳಲ್ಲಿ ಅದು ಪಾಲನೆ ಮಾಡಲೇಬೇಕು ಅಂತದ್ದೇನಿಲ್ಲ, ಆದರೆ ಕುಲ ಮರ್ಯಾದೆಯ ರಕ್ಷಣೆಗಾಗಿ ಈ ವ್ರತವನ್ನು ಹಾಕಿಕೊಳ್ಳಲೇಬೇಕು. ಇನ್ನು ಯಾವ್ದಾಯ್ತು, ವ್ಯಸನದಲ್ಲಿ ನಾಲ್ಕಾಯ್ತಲ್ಲ, ಐದನೇದು ಐದನೇದು ಯಾವುದು, ಆರು, ಆರನೇದು ಯಾವುದು, ಕಳ್ಳತನ ಆಯ್ತಲ್ಲ, ಮದ್ಯತ್ಯಾಗ, ಶರೀಯ ಸೇವನೆ. ಇದು ಕೂಡ ಒಮ್ಮೆ ವ್ಯಸನ್ ಬಿತ್ತು ಅಂತಂದ್ರೆ ಹೋಗಲ್ಲ, ಕೆಟ್ಟ ಚಟ ಆಗಿರ್ತದೆ ಅದು. ನಾಲ್ಕನೇ ಗುಣಸ್ಥಾನದವನಿಗೆ ಯಾವುದೇ ಪ್ರಕಾರದ ವ್ಯಸನ ಇರಬಾರದು, ಚಟ ಇರಬಾರದು. ಚಟ ಅಂತಂದ್ರೆ ಬದುಕಿನ ಎಲ್ಲಕ್ಕಿಂತ ದೊಡ್ಡ ಅಸಂಯಮ. ಚಟ ಅಂದ್ರೆ ಅಸಂಯಮ, ಚಟ ಅಂದರೆ ಮಹಾಪಾಪ, ಚಟ ಅಂದರೆ ನಮ್ಮ ಮನಸ್ಸಿನ ಲಗಾಮಕ್ಕೆ ಲಗಾಮ ಇಲ್ಲದೇ ಇರುವಂಥದ್ದು. ನಮ್ಮ ಮನಸ್ಸಿನ ಲಗಾಮಕ್ಕೆ ಯಾವುದೋ ಕಡಿವಾಣ ಇಲ್ಲ ಅನ್ನುವಂಥದ್ದು ಅದು ಚಟ. ಅದಕ್ಕಾಗಿ ನಾಲ್ಕನೇ ಗುಣಸ್ಥಾನದಲ್ಲಿ ಬರುವವರಿಗೆ ಇದನ್ನು ತಡೆಯಬೇಕು ಅಂತ ಹೇಳಿದ್ದಾರೆ. ಮಹಾಪಾಪಗಳನ್ನು ತಡೆಯಬೇಕು, ಸಪ್ತ ವ್ಯಸನಗಳೆಲ್ಲ ಮಹಾಪಾಪಗಳು. ಯಾವುದನ್ನ, ಮದ್ಯತ್ಯಾಗ. ಯಾವುದು ಚಟ ಇರಬಾರದು ಅಂದ್ರೆ ಯಾವುದು ಚಟಕ್ಕೆ ಒಳಗಾಗಬಾರದು. ನೋಡಿ, ಚಹಾ ಕುಡಿಯೋದು ಚಟ ಆಗಬಹುದು, ಚಟ ಆಗಬಾರದು. ಚಹಾ ಕುಡಿಯೋದು ತಪ್ಪಲ್ಲ, ಆದರೆ ಚಟ ಇರಬಾರದು. ಇದ್ರೂ ನಡೀತದೆ, ಇಲ್ಲದಿದ್ರೂ ನಡೀತದೆ, ಈ ತರ ಇರಬೇಕು. ಸಿಕ್ಕಿದ್ರೆ ಅಷ್ಟೇ, ಸಿಕ್ಕದಿದ್ರು ಅಷ್ಟೇ, ಅದಕ್ಕೆ ಒಳಗಾಗಬಾರದು. ನಮ್ಮ ಮನಸ್ಸು ಅದಕ್ಕೆ ಅಧೀನವಾಗಬಾರದು. ಸಿಕ್ಕಿದ್ರು ಅಷ್ಟೇ, ಸಿಗದಿದ್ರು ಅಷ್ಟೇ, ಸಂತೋಷ ಇರಬೇಕು. ಸಂತೋಷ ಬೇಕಲ್ಲ, ನಾಲ್ಕನೇ ಗುಣಸ್ಥಾನದ ಹೆಸರು ಸಂತೋಷ ವೃತ್ತಿಯನ್ನ ಹೊಂದಿ ಬಾಳುವುದು. ಒಂದ್ ದಿವಸ ಚಾ ಸಿಗಲಿಲ್ಲ ಅಂತಂದ್ರೆ ಆ ದಿವಸ ಸತ್ತಂಗ ಆಗಬಾರದು. ತಬ್ಬೆತ್ ಕೆಡಬಾರ್ದು ಆ ದಿವಸ. ತಬ್ಬೆತ್ ಕೆಡ್ತು ಅಂತಂದ್ರೆ ಅದು ಏನು ಸೂಚಿಸ್ತಾ ಇದೆ, ಮನಸ್ಸು ಅದಕ್ಕೆ ಅಧೀನವಾಗಿದೆ, ಸ್ವಾಧೀನವಾಗಿಲ್ಲ, ಅದಕ್ಕೆ ಅಧೀನವಾಗಿದೆ, ಪರಾಧೀನವಾಗಿದೆ, ಚಟದೊಳಗೆ ಮುಳುಗಿ ಹೋಗಿದೆ ಅಂತನ್ನಬಹುದು. ವ್ಯಸನಗಳಲ್ಲಿ ಯಾವ್ಯಾವ ವ್ಯಸನ ನೋಡ್ರಿ, ಶರಿ ಕುಡಿಯುವುದು, ಗುಟ್ಕಾ ತಿನ್ನುವುದು, ಗುಟ್ಕಾ ವ್ಯಸನ ಇದು, ಅದಿಲ್ಲದ ಮನಸ್ಸ ತಾಳಲ್ಲ, ಮನಸ್ಸು ಅಲ್ಲೇ ಓಡಿ ಹೋಗ್ತೈತಿ. ಮತ್ತ ಅದು ಇಲ್ಲದಿದ್ರೂ ನಡೀತದೆ ಅನ್ನುವಂತಹ ಸಂಸ್ಕಾರ ಹಾಕಿಕೊಳ್ಳಬೇಕು. ಇದ್ರೂ ಅಷ್ಟೇ, ಇಳಿದಿದ್ರು ಅಷ್ಟೇ, ಅದಕ್ಕೆ ನಮ್ಮ ಮನಸ್ಸು ಅಧೀನವಾಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಕಂಟ್ರೋಲ್ದಲ್ಲಿರಬೇಕು. ಚಹಾ, ಗುಟ್ಕಾ, ಶರಿ, ಮತ್ತೇನೇನು ಬರ್ತಾ ಇದ್ರು, ಸಿಗರೇಟ್, ಬೀಡಿ. ನಾಲ್ಕನೇ ಗುಣಸ್ಥಾನದವ್ರಿಗೆ ಬಿಡಿ ಸೇಡಕ್ಕೆ ಬರಲ್ಲ. ಗಾಂಜಾ, ಬಿಡಿ, ಚಿಲ್ಮಿ ಯಾರು ಸೆಂತಾರ ಈಗ, ಯಾರು ಸೆಂದ್ರಿ, ಸಿಂಡಿ ಏನ, ಸಿಂಧಿ, ಹಾ ಸಿಂಧಿ, ಸಿಂಧಿ ಸಿಂಧಿ ಕುಡಿತಾರಲ್ಲ, ಒಂಥರದ ರಸ ಇದೆ ಅದು. ಸಿಂಧಿ ಚಟ ಆಗಬಾರ್ದು, ಅದರದ್ದು ಚಟ ಇರಬಾರ್ದು. ಅವರಲ್ಲಿ ಚಟ ಹೊಟ್ಟೆ ಇರಲ್ಲ. ಯಾವ್ದ ನೋಡಿ, ಅವ್ರ ಚಾಡಿ ಯಾಕೆ ಹೇಳ್ತಾರಂದ್ರ, ಇವ್ರ ಚಟ ಬಿಡುಲನ್ನ ಅವ್ರ ಚಾಡಿ ಹೇಳ್ತಾರೆ.
ಚಾಡಿ ಜಾಸ್ತಿ ಹೇಳ್ಕೊತಾರ ಅಂದ್ರೆ ತೆಲಿಗೆ ತ್ರಾಸ ಆಗಿ ನೀವು ಚಟ ಬಿಡ್ತೀರಿ, ಅದಕ್ಕೆ ಚಾಡಿ ಹೇಳ್ತಾರ ಅವ್ರ. ಸ್ತ್ರೀ ಪರ್ಯಾಯದಲ್ಲಿ ಚಟಗಳು ಕಡಿಮೆ ಇಲ್ಲಂತ ಅನ್ಬಹುದು, ಆದ್ರೆ ಪುರುಷ ಪರ್ಯಾಯದಲ್ಲಿ ಚಟಗಳು ಜಾಸ್ತಿ. ಚಟ್ನೆ ಹೇಳೋದು ಎಲ್ಲರೂ ಹೋಗುದು. ಚಟ ಮಾಡಿಬಿಡೋದು ಚಟ್ನೆ ಎದ್ದು ಎಲ್ಲರೂ ಹೋಗಿ ಚಟ ಮಾಡಿ ಬಂತು ಅಂತಂದ್ರೆ ನಮ್ಮ ಸಂಯಮ ಎಲ್ಲ ಚಟ್ ಆಗಿಬಿಡೋದಲ್ಲ, ಚಟ್ಟನ ಮಾಡಿಬಿಡು. ಇನ್ಯಾವುದು ಸಪ್ತದಿವಸದಲ್ಲಿ ಮಾಂಸ ತ್ಯಾಗ. ಮಾಂಸವನ್ನಂತೂ ವ್ಯಸನ ರೂಪದಲ್ಲಿ ಅದಂತೂ ಇರಲೇಬಾರದು. ಆದರೆ ನಮ್ಮ ಕುಲಾಚಾರದ ಅಪೇಕ್ಷೆಯಿಂದ ಮದ್ಯ ಮಾಂಸ ಮಧು ಇದನ್ನು ಸ್ಪರ್ಶ ಮಾಡುವ ಅಧಿಕಾರನೂ ಇಲ್ಲ. ಜೈನ ಕುಲದ ತೀರ್ಥಂಕರರ ವಂಶಜರಿಗೆ, ವಂಶದಲ್ಲಿ ಜನ್ಮ ತಾಳಿದವರಿಗೆ ಸ್ಪರ್ಶ ಮಾಡುವ ಅಧಿಕಾರನೂ ಇಲ್ಲ. ನಿಮ್ಮ ಬಾಹ್ಯಕುಲದ ಪವಿತ್ರತೆಗಾಗಿನೂ ಅದನ್ನ ತಡೆಗಟ್ಟಲೇಬೇಕು, ಇಲ್ಲಾಂತಂದ್ರೆ ಕುಲಭ್ರಷ್ಟ ವಂಶಭ್ರಷ್ಟ ಕುಲಾಚಾರಿ ಅಲ್ಲ. ಈ ಎಂಟು ಮೂಲ ಗುಣಗಳನ್ನ ಮತ್ತು ಸಪ್ತ ವ್ಯಸನಗಳನ್ನ ಇದನ್ನ ಬೇಕು ಅಂತಂದ್ರೆ ಜೈನ ಬಾಹ್ಯಕುಲಾಚಾರ ಅಂತ ಅನ್ಬಹುದು. ಜೈನರ ಬಾಹ್ಯಕುಲಾಚಾರ ಎಂಟು ಮೂಲ ಗುಣಗಳು ಸಪ್ತ ವ್ಯಸನಗಳ ತ್ಯಾಗ, ಇದು ಕುಲಾಚಾರ. ಇದಕ್ಕೆ ಇನ್ನೊಂದು ಹೆಸರನ್ನು ಕೊಡಬಹುದು, ಇದು ಮಾನವೀಯ ಕುಲಾಚಾರನು ಅಂತ ಅನ್ನಿಸಿಕೊಳ್ಳಬಹುದು. ಮಾನವ ಮಾತ್ರಕ್ಕೆ ಇವು ಇರಬಾರದು, ಇವು ಇದ್ದಲ್ಲಿ ಅವನು ಮಾನವನಲ್ಲ, ಮಹಾಪಾಪಿ. ಮಹಾಪಾಪಗಳನ್ನು ಮಾಡುವವನು ಮಹಾಪಾಪಿ, ದೊಡ್ಡ ದೊಡ್ಡ ಪಾಪಗಳನ್ನು ಮಾಡುವವನು ಮಾನವನಲ್ಲ. ಮಾನವ ಅಂತಂದ್ರೆ ಎಲ್ಲ ಗತಿಗಳಲ್ಲಿ ಒಬ್ಬ ವಿವೇಕವಂತ ಜೀವ, ಜೀವ ಆತ್ಮ, ವಿವೇಕಿ ಆತ್ಮ. ಮನುಷ್ಯನಿಗೆ ದೇವತೆಗಳಕ್ಕಿಂತಲೂ ಶ್ರೇಷ್ಠವಾದವನು ಅಂತಂದಿದ್ದಾರೋ ಅಥವಾ ಇಲ್ಲ ಅಂದಿದ್ದಾರೆ. ಅದಕ್ಕಾಗಿ ಮನುಷ್ಯ ಮಾನವೀಯ ಕಾರ್ಯಗಳನ್ನು ಮಾಡಬೇಕು, ಮಾನವೀಯ ಕರ್ತವ್ಯಗಳನ್ನು ಪಾಲಿಸಬೇಕು. ಜೈನರಿಗಂತಲ್ಲ, ಇಡೀ ಮನುಷ್ಯ ಪರ್ಯಾಯ ನಿಮಗೆ ಸಿಕ್ಕಿದೆ ಅಂತಂದ್ರೆ ಅಲ್ಲಿ ಇವುಗಳನ್ನು ಮಾಡಲೇಬಾರದು. ಮಾನವೀಯ ಕುಲಾಚಾರ ಜೈನ ಕುಲಾಚಾರ ಈ ಎರಡರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಮಾನವೀಯ ಕುಲಾಚಾರ ಯಾವಾಗ ಅಂತೀವಲ್ಲ ಅದು ಎಲ್ಲರಿಗೂ ಕಂಪಲ್ಸರಿ ಆಗಲಿಲ್ಲ. ಆದರೆ ಜೈನ ಕುಲಾಚಾರ ಅಂದಾಗ ಜೈನ ಕುಲಾಚಾರದ ಮರ್ಯಾದೆ, ಅದರ ಶ್ರೇಷ್ಠತೆ, ಅದನ್ನು ಬದುಕಿಸಿಕೊಳ್ಳುವುದರ ಸಲುವಾಗಿ ನಾವು ಇಷ್ಟಾದರೂ ಪಾಲನೆ ಮಾಡಲೇಬೇಕು. ಎಂಥ ಪರಿಸ್ಥಿತಿಯಲ್ಲಿದ್ದರೂ ಮಾಡಲೇಬೇಕು ಎಂಟು ಮೂಲ ಗುಣಗಳ ಪಾಲನೆ. ಏಕೆಂದರೆ ಎಲ್ಲ ಕುಲಗಳಲ್ಲಿ ಶ್ರೇಷ್ಠವಾದ ಕುಲ ಯಾವುದು ಹೀಗಂತೀವಲ್ಲ. ಬೇರೆ ಕುಲದಲ್ಲಿ ಜನ್ಮ ತಾಳಿದ್ರೆ ಅಲ್ಲಿ ಅಷ್ಟೊಂದು ಸಂಸ್ಕಾರಗಳು, ಉಚ್ಚವಾದ ವಿಚಾರಗಳು, ಉಚ್ಚವಾದ ಆಚಾರ ನಡವಳಿಕೆಗಳು ಅಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅಲ್ಲಿ ಒಬ್ಬ ಯಾವನು ಎಂಟು ಮೂಲ ಗುಣಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅಂತಂದ್ರೆ ಅವನು ಮಾನವ ಕುಲಾಚಾರದಿಂದ ಭ್ರಷ್ಟ, ಮಾನವ ಕುಲಾಚಾರದಿಂದ ಭ್ರಷ್ಟ. ಆದರೆ ಒಬ್ಬ ಜೈನನಾಗಿ ಜೈನ ಕುಲದಲ್ಲಿ ಜನ್ಮ ತಾಳಿ ಈ ಎಂಟು ಮೂಲ ಗುಣಗಳನ್ನು ಪಾಲನೆ ಮಾಡಲಿಲ್ಲ ಅಂತಂದ್ರೆ ಇವನು ಮಾನವ ಕುಲಾಚಾರದಿಂದ ಭ್ರಷ್ಟ ಅಷ್ಟೇ ಅಲ್ಲ, ಉಚ್ಚ ಕುಲ ಭ್ರಷ್ಟ. ಡಬಲ್ ಪದವಿ, ಭ್ರಷ್ಟಾಚಾರಕ್ಕೆ ಡಬಲ್ ಪದವಿ ಹತ್ತದೆ ಇಲ್ಲಿ. ಒಂದೇನು ಉಚ್ಚ ಕುಲ ಭ್ರಷ್ಟಾಚಾರ, ಮತ್ತೊಂದು ಮಾನವ ಕುಲ ಭ್ರಷ್ಟಾಚಾರ. ಅಲ್ಲಿ ಒಂದು ಕಲಂಕ ಹತ್ತದೆ, ಮಾನವ ಕುಲ ಭ್ರಷ್ಟ ಅನ್ನುವಂಥದ್ದು ಒಂದೇ ದೋಷ ಹತ್ತದೆ ಅಲ್ಲಿ, ಇಲ್ಲಿ ಡಬಲ್ ದೋಷ ಆಗ್ತದೆ ನಮಗೆ. ಪುಣ್ಯಕರ್ಮ, ನಮ್ಮ ಪುಣ್ಯಕರ್ಮ ನಮ್ಮ ಪರೀಕ್ಷೆಯನ್ನು ಮಾಡಿತು, ನಮ್ಮನ್ನ ಉಚ್ಚ ಕುಲದಲ್ಲಿ ಹುಟ್ಟಿಸಿತು, ನೋಡೋಣ ಏನ್ ಮಾಡ್ತಾಳೆ ಮಾಡ್ತಾನೆ. ಉಚ್ಚ ಕುಲ ಕೊಟ್ಟಿತು, ಅಲ್ಲಿ ಉಚ್ಚ ಕುಲ ಕೊಡಲಿಲ್ಲ. ನೋಡೋಣ, ಮಾನವ ಪರ್ಯಾಯವನ್ನು ಕೊಡೋಣ, ಉಚ್ಚ ಕುಲ ಕೊಡೋದು ಬೇಡ. ಮಾನವ ಕುಲವನ್ನಾದರೂ ಪಾಲನೆ ಮಾಡ್ತಾನೋ ಅಥವಾ ಇಲ್ಲ ನೋಡೋಣ. ಕೆಳಗಿನ ಹಂತದಲ್ಲಿದ್ದರೂ ಕೂಡ ನಿರ್ದೋಷವಾಗಿ ಉಳ್ಕೊಳ್ತಾನೋ ಅಥವಾ ಇಲ್ಲ ನೋಡೋಣ. ಮಾನವ ಪರ್ಯಾಯ ಸಿಗೋದು ಪುಣ್ಯ, ಮಾನವ ಪರ್ಯಾಯ ಸಿಕ್ಕು ಉಚ್ಚ ಕುಲ ಸಿಗೋದು ಕೂಡ ಅತಿ ಪುಣ್ಯ. ಆಮೇಲೆ ಯಾರಿಗೆ ಎಷ್ಟು ಫೆಸಿಲಿಟಿ ಕೊಟ್ಟಿದೆ ಕರ್ಮ, ಮನುಷ್ಯ ಪರ್ಯಾಯ ಕೊಟ್ಟಿತು, ಉಚ್ಚ ಕುಲವನ್ನು ಕೊಟ್ಟಿತು, ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟ ನಂತರ ನಾವು ಎರಡರಿಂದ ಭ್ರಷ್ಟ ಆಗ್ತೀವಿ ಅಂತಂದ್ರೆ ಕರ್ಮ ನಮ್ಮನ್ನ ಕ್ಷಮಿಸಲ್ಲ. ಆ ಮನುಷ್ಯ ಮಾನವ ಕುಲಾಚಾರದಿಂದ ಭ್ರಷ್ಟ ಆದ ನಂತರ ಆ ಕರ್ಮ ಏನ್ ಮಾಡ್ತದೆ ಅಂತಂದ್ರೆ ಆ ಮನುಷ್ಯನಿಗೆ ಕರ್ಮ ಏನ್ ಮಾಡ್ತದೆ ಅಂದ್ರೆ ಉಚ್ಚ ಕುಲದಲ್ಲಿ ಹುಟ್ಟಿಸುವಂತಹ ನಿಮಿತ್ತವನ್ನು ಒದಗಿಸಿಕೊಡಲ್ಲ, ಉಚ್ಚ ಕುಲದಿಂದ ದೂರ ಆಗ್ತಾನೆ. ಆಮೇಲೆ ಮಾನವ ಕುಲ ಸಿಗಬಹುದು, ಆದರೆ ಆರ್ಯಖಂಡದ ಮನುಷ್ಯನಾಗಿ ಹುಟ್ಟಲ್ಲ, ಮಲೇಶಖಂಡದಲ್ಲಿ ಜನ್ಮ ತಾಳಬಹುದು. ಆದರೆ ಈ ಮನುಷ್ಯ ಉಚ್ಚ ಕುಲದವನು, ಎರಡೂ ಕುಲವನ್ನು ನಷ್ಟ ಮಾಡಿಕೊಂಡ ಅಂತಂದ್ರೆ ಇವನಿಗೆ ಉಚ್ಚ ಕುಲ ಸಿಗೋಲ್ಲ, ಇವನು ಕೆಳಗಿಳಿತಾನೆ. ಇವನು ಸಾಮಾನ್ಯವಾದ ಒಬ್ಬ ಆರ್ಯ ಮಿಲೇಚ್ಛನಾಗಿ ಜನ್ಮ ತಾಳ್ತಾನೆ. ಆರ್ಯಖಂಡದಲ್ಲಿ ಜನ್ಮ ತಾಳಬಹುದು, ಆರ್ಯ ಮಿಲೇಚ್ಛನಾಗಬಹುದು. ಯಾಕೆ ಕುಲಕ್ಕೆ ಕಲಂಕ ತಂದಿದ್ದಾನೆ, ಇವನಿಗೆ ಕುಲ ಕೊಡೋದು ಬೇಡ, ಒಂದು ಸಾಮಾನ್ಯ ಮನುಷ್ಯ ಪರ್ಯಾಯವನ್ನು ಕೊಡೋನು. ಜೈನ ಕುಲದಲ್ಲಿ ಜನ್ಮ ತಾಳಿ ಜೈನ ಕುಲದಿಂದ ಭ್ರಷ್ಟನಾದ ಅಂತಂದ್ರೆ ಅಜೈನನಾಗಿ ಹುಟ್ಟಬಹುದು. ಯಾಕೆ ಕರ್ಮ ಪರೀಕ್ಷಾ ಮಾಡ್ತಿತ್ತು, ಉಚ್ಚ ಕುಲ ಕೊಟ್ಟು ನೋಡಿತದು, ಅದನ್ನು ಪಾಲಿಸಲಿಲ್ಲ ಅಂತಂದ್ರೆ ಅಜೈನ ಕುಲದಲ್ಲಿ ಹುಟ್ಟಿಸುತ್ತೆ. ಮತ್ತು ಆತನಿಗೆ ಉಚ್ಚ ಕುಲದಲ್ಲಿ ಜನ್ಮ ತಾಳತಕ್ಕಂತಹ ಪುಣ್ಯ ಇರಲಿಲ್ಲ. ಎಲ್ಲಿ ಹುಟ್ಟಿದ್ದಾನೆ? ನೀಚ ಕುಲದಲ್ಲಿ ಹುಟ್ಟಿದ್ದಾನೆ, ಆದರೂ ಕೂಡ ಆರ್ಯಖಂಡದಲ್ಲಿ ಹುಟ್ಟಿದ್ದಾನೆ. ಮಾನವ ಶರೀರ ಸಿಕ್ಕಿದೆ, ಮನುಷ್ಯ ಪರ್ಯಾಯ ಸಿಕ್ಕಿದೆ, ಇದು ಕೂಡ ಪುಣ್ಯ. ಆದರೆ ಕರ್ಮ ಅಂತದೆ, ಇಷ್ಟನ್ನಾದರೂ ಪಾಲನೆ ಮಾಡ್ತೀಯೋ ಇಲ್ವೋ ನೋಡೋಣ. ಮಾಡಲಿಲ್ಲ, ಮಾನವ ಕುಲ ಭ್ರಷ್ಟಾದ. ಕರ್ಮ ಏನ್ ಮಾಡ್ತದೆ? ಆರ್ಯಖಂಡದಲ್ಲಿ ಇವನಿಗೆ ಜನ್ಮ ತಾಳಿಸೋದು ಬೇಡ, ಇನ್ನ ಮಿಲೇಚ್ಛಖಂಡದಲ್ಲಿ ಜನ್ಮ ತಾಳಿಸೋಣ, ಆದಿವಾಸಿಯಾಗಿ ಹುಟ್ಟಲಿ, ಮಿಲೇಚ್ಛಖಂಡದಲ್ಲಿ ಹುಟ್ಟಲಿ, ಆರ್ಯಖಂಡ ಕೊಡೋದು ಬೇಡ. ಆ ಮನುಷ್ಯ ಉಳಿತಿದ್ದ ಮಾನವ ಕುಲಾಚಾರವನ್ನು ಪಾಲನೆ ಮಾಡ್ತಿದ್ದ ಅಂತಂದ್ರೆ ಎಲ್ಲಿ ಹುಟ್ಟುತ್ತಿದ್ದ? ಉಚ್ಚ ಕುಲದಲ್ಲಿ ಹುಟ್ಟುತ್ತಿದ್ದ. ಇಲ್ಲಿ ಮತ್ತು ಕರ್ಮ ಪರೀಕ್ಷೆ ಮಾಡ್ತದೆ, ಒಂದು ಪೇಪರ್ನಲ್ಲಿ ಪಾಸ್ ಆಗಿದೆ ಅಂದಮೇಲೆ ಇನ್ನೊಂದು ಪೇಪರ್ ಕೊಡ್ತೀವಿ, ಅದನ್ನು ಬಿಡಿಸ್ತೀವಿ ಅಂತ ನೋಡ್ತೀವಿ. ಅಜೈನ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು ಜೈನ ಕುಲದಲ್ಲಿ ಹುಟ್ಟುತ್ತಾನೆ. ಮಾನವ ಕುಲಾಚಾರವನ್ನು ನಿರ್ದೋಷ ಪಾಲನೆ ಮಾಡಿದ ಅಂತಂದ್ರೆ ಕರ್ಮ ಇಲ್ಲಿ ಹುಟ್ಟಿಸ್ತದೆ. ಆಮೇಲೆ ಇಲ್ಲಿಯೂ ಕೂಡ ಸರಿಯಾಗಿ ಪೇಪರ್ ಬರದ ಅಂತಂದ್ರೆ ಮುಂದಿನ ಭೋಕಿ ಏನ್ ಮಾಡ್ತದೆ? ವಜ್ರಋಷಭ ನಾರಾಯಣನ್ ಒಂದು ಕೊಟ್ಟು ನೋಡೋಣ. ಕುಲಾಚಾರದಲ್ಲಿ ಪಾಸ್ ಆಗಿದಾನಂದ್ಮೇಲೆ ಮತ್ತು ಮಾನವ ಕುಲಾಚಾರದಲ್ಲಿ ಎರಡೂ ಪೇಪರಿನಲ್ಲಿ ಪಾಸ್ ಆಗಿದಾನಂದ್ಮೇಲೆ ಸ್ವಲ್ಪ ಉಚ್ಚವಾದ ಸಮನನ್ನು ಕೊಟ್ಟು ನೋಡೋಣ. ವಜ್ರಋಷಭ ನಾರಾಯಣನ್ ಕೊಟ್ಟು ನೋಡ್ತದೆ, ಸದುಪಯೋಗ ಮಾಡ್ಕೊಳ್ತಾನೋ ದುರುಪಯೋಗ? ಉಚ್ಚ ಕುಲದಲ್ಲಿ ಹುಟ್ಟಿದ, ಮಾನವ ಕುಲದಲ್ಲಿ ಹುಟ್ಟಿದ, ಆರ್ಯಖಂಡದಲ್ಲಿ ಹುಟ್ಟಿದ, ವಜ್ರಋಷಭ ನಾರಾಯಣನ್ ಪಡ್ಕೊಂಡ. ಇನ್ ಕರ್ಮ ಏನ್ ಪರೀಕ್ಷೆ ಮಾಡ್ತದೆ? ಸಂಯಮ ತಗೋಳ್ತಾನೋ ಅಥವಾ ಅಸಂಯಮಿಯಾಗಿ ಉಳಿತಾನೋ, ವ್ಯಸನಿ ಆಗ್ತಾನೋ, ಹೇಗೆ ನೋಡೋಣ. ಸಂಯಮಿ ಆದ ಅಂತಂದ್ರೆ ಪಾಸ್ ಆದಪ್ಪ, ಇವಂಗೆಲ್ಲ ಮಾರ್ಕ್ಸ್ ಕೊಡಲೇಬೇಕು ನಾವು, ಪಾಸ್ ಆದ, ಮೋಕ್ಷಕ್ಕೆ ಹೋದ. ನಮ್ಮ ಕರ್ಮ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇದೆ, ನಾವು ಅದರಲ್ಲಿ ಪಾಸ್ ಆಗಬೇಕು. ಇಲ್ಲ ಅಂತಂದ್ರೆ ನಮ್ಮ ಕರ್ಮ ನಮ್ಮನ್ನು ಪರೀಕ್ಷೆ ಮಾಡುವಾಗ ನಾವು ಪಾಸ್ ಆಗಲಿಲ್ಲ ಅಂತಂದ್ರೆ ನಮ್ಮ ಕರ್ಮವೇ ನಮಗೆ ರಾಂಗ್ ಮಾಡಿಬಿಟ್ಟು ಎಲ್ಲಿ ಎಳ್ಕೊಂಡು ಹೋಗಿ ಯಾವ ಮೂಲೆಯಲ್ಲಿ ಹಾಕಬೇಕೋ ಅಲ್ಲಿ ಹಾಕಿಬಿಡ್ತು. ಇನ್ನು ಅಲ್ಲಿ ಹೋಗಿರು, ಅದನ್ನ ಅನುಭವಿಸು, ನಂತರ ಪಾಪ್ಕಾರ್ನ್ ಎಲ್ಲ ಸ್ವಲ್ಪ ತೊಳೆದು ಖಾಲಿ ಆದ ನಂತರ ಮತ್ತೆ ನೋಡು. ಈ ದಂಡವನ್ನ, ಈ ಶಿಕ್ಷೆಯನ್ನ ಕೊಡುವಂಥದ್ದು ಯಾವುದು? ಕರ್ಮ. ಮಾಡಿದ್ದುನ್ನು ಮಾರಾಯ, ಇಲ್ಲಿ ಏನ್ ಮಾಡಿದ್ದಿ ಅದನ್ನೇ ಉಣ್ಣೋ ಮಾರಯ್ಯ. ಈಗ ಗೊತ್ತಾಯ್ತಲ್ಲ, ಮಾನವ ಕುಲಾಚಾರ, ಜೈನ ಕುಲಾಚಾರ. ಜೈನ ಕುಲದಲ್ಲಿ ಜನ್ಮ ತಾಳುವುದು ಇದು ಉಚ್ಚ ಕುಲ, ಇದರಲ್ಲಿ ಜನ್ಮ ತಾಳುವುದು ಇದೊಂದು ವೈಶಿಷ್ಟ್ಯ, ಇದು ಎಕ್ಸ್ಟ್ರಾ ಪುಣ್ಯ ಇದೆ. ಆ ಪುಣ್ಯಕರ್ಮ ಇದನ್ನು ಕೂಡ ಪೇಪರ್ ಕೊಟ್ಟು ಇದನ್ನು ಸದುಪಯೋಗ ಮಾಡಿಕೊಳ್ತಾನು ದುರುಪಯೋಗ ನೋಡ್ತಾ ಇದೆ. ಉಚ್ಚಕುಲ ಕೊಟ್ಟು ಆ ಮಾನವನಿಗೆ ಉಚ್ಚಕುಲ ಕೊಡಲಿಲ್ಲ, ಯಾಕೆಂತಂದ್ರೆ ಇವನು ಹಾಳು ಮಾಡಿಕೊಂಡಿದ್ದಾನೆ ಯಾವುದೋ ಒಂದು ಪರ್ಯಾಯದಲ್ಲಿ. ಉಚ್ಚಕುಲದಲ್ಲಿ ಇನ್ನು ಪೇಪರ್ ಕೊಡೋದು ಬೇಡ, ಅದನ್ನೇ ಬಿಡಿಸು. ಮೊದಲು ಆರ್ಯಖಂಡ್ ಕೊಟ್ಟು ನೋಡ್ತೀವಿ, ಆರ್ಯಖಂಡದ ಮನುಷ್ಯನಾಗಿತ್ತು ಜನ್ಮ ತಾಳು. ಆಮೇಲೆ ಇದರೊಳಗೆ ಉಚ್ಚಕುಲದ ಬಗ್ಗೆ ಅನುರಾಗವನ್ನು ತಾಳಿ ಬಾಳಿದೆ ಅಂತಂದ್ರೆ ಶ್ರೇಷ್ಠ, ಅನುರಾಗ ತಾಳು. ಈ ಉಚ್ಚಕುಲದಲ್ಲಿ ಜನ್ಮ ತಾಳಬೇಕು ಅಂತಂದ್ರೆ ಮನುಷ್ಯ ಏನ್ ಮಾಡ್ತಾನೆ? ಸ್ವಲ್ಪ ಆದರೂ ಧರ್ಮ ಆ ಕಡೆ ಈ ಕಡೆ ನೋಡಿ ಟ್ಯಾಲಿ ಮಾಡಿ ಯಾವುದರಲ್ಲಿ ಆತ್ಮ ಕಲ್ಯಾಣ ಇದೆ ಅನ್ನುವಂಥದ್ದನ್ನು ನೋಡ್ತಾರೆ. ಎಷ್ಟೋ ಜನ ನೋಡ್ತಾರಲ್ಲ, ಎಷ್ಟೋ ಜನ ಹೊಗಳ್ತಾರಲ್ಲ, ಜೈನ ತತ್ವಗಳು ಎಷ್ಟು ಶ್ರೇಷ್ಠವಾಗಿವೆ, ಇವು ನಾವು ಹುಟ್ಟಿದ್ರೆ ಅದರೊಳಗೆ ಎಷ್ಟು ಚೆನ್ನಾಗಿತ್ತು, ಇಂಥ ವಿಚಾರ ಮಾಡುವಂಥವ್ರು ಇದ್ದಾರಲ್ಲ ಆ ಜೈನರು. ಅವರು ಆಧಾರವನ್ನು ಮಾಡಿದರು, ಆ ಆಧಾರದಿಂದ ಜೈನ ಕುಲಾಚಾರದಲ್ಲಿ ಹೇಳಿರತಕ್ಕಂಥ ಸ್ವಲ್ಪ ಆದರೂ ನಾವು ಪಾಲನೆ ಮಾಡೋಣ ಅಂತ ಹೇಳಿಬಿಟ್ಟು ಎಂಟು ಮೂಲ ಗುಣಕ್ಕೆ ಬಂದು ನಿಂತರು. ಅಂದರೆ ಮಾನವ ಕುಲಾಚಾರ ಪಾಲನೆ ಮಾಡಿದರು, ಶಾಖಾಹಾರಿ ನಿಂತುಕೊಂಡ್ರು, ಶಾಖಾಹಾರಿಯಾಗಿ ನಿಂತುಕೊಂಡ್ರು, ಮತ್ತು ಈ ಉಚ್ಚಕುಲದ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡ್ರು ಅಂತಂದ್ರೆ ಆ ಜೀವ ಪರಭವದಲ್ಲಿ ಉಚ್ಚಕುಲದಲ್ಲಿ ಬಂದು ಜನ್ಮ ತಾಳ್ತದೆ. ಎಷ್ಟೋ ಜನ ಇದ್ದಾರೆ ಈಗ. ಆ ಜೈನರು ಜೈನ ತತ್ವಗಳಿಗೆ ಮೆಚ್ಚಿಕೊಂಡು ಈ ಧರ್ಮ ನಮಗೆ ಯಾಕೆ ಸಿಗಲಿಲ್ಲ ಅನ್ನುವಂತ ಪಶ್ಚಾತ್ತಾಪ ಪಡ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಅದಕ್ಕೆ ತಕ್ಕಂತೆ ಸ್ವಲ್ಪ ಅವರು ಪ್ರಯತ್ನ ಪುರುಷಾರ್ಥನೂ ಮಾಡ್ತಿರ್ತಾರೆ. ಸ್ವಲ್ಪ ವ್ಯಸನಿ ಆಗೋದು ಬೇಡ, ಎಂಟು ಮೂಲ ಗುಣಗಳನ್ನಾದರೂ ಕನಿಷ್ಠ ಪಕ್ಷ ಪಾಲನೆ ಮಾಡೋಣ, ಒಂದು ಸಂತೋಷ ವೃತ್ತಿಯಿಂದಾದರೂ ಬಾಳೋಣ, ಒಂದು ಸದಾರ್ ಸಂತೋಷ ವೃತ, ಒಂದು ಸ್ಥೂಲ ಪರಿಗ್ರಹ ಪ್ರಮಾಣ ವೃತ ಇಷ್ಟಾದರೂ ಪಾಲನೆ ಮಾಡೋಣ ಅನ್ನುವಂಥ ವಿಚಾರದಿಂದ ಬಾಳ್ತಾರೋ ಅಥವಾ ಇಲ್ಲ? ಎಷ್ಟೋ ಜನ ಇದ್ದಾರೆ. ಅವರಿಗೆ ಪರಭವದಲ್ಲಿ ಏನು ಸಿಗ್ತದೆ? ಉಚ್ಚಕುಲ. ತನ್ನ ನೀಚ ಕುಲದ ನಿಂದೆಯನ್ನು ಮಾಡಿಕೊಳ್ಳೋದು ಮತ್ತು ಉಚ್ಚ ಕುಲದ ಪ್ರಶಂಸೆಯನ್ನು ಮಾಡುವಂತಹ ಭಾವ, ಇವು ಉಚ್ಚ ಗೋತ್ರ ಕರ್ಮ ಕಟ್ಟುವಂತಹ ಕಾರ್ಯ ಅವರಿಲ್ಲಿ ಬರ್ತಾರೆ. ಮತ್ತು ಇಲ್ಲಿ ಉಚ್ಚ ಕುಲದಲ್ಲಿ ಜನ್ಮ ತಾಳಿದ, ಆದರೆ ಉಚ್ಚ ಕುಲದ ಮರ್ಯಾದೆ ಯಾವುದು ಅಂತಂದ್ರೆ ಸಮ್ಯಕ್ ದರ್ಶನವನ್ನು ಧಾರಣೆ ಮಾಡಬೇಕಿತ್ತು. ದ್ರವ್ಯ ಸಮ್ಯಕ್ತ್ವ, ಭಾವ ಸಮ್ಯಕ್ತ್ವ. ದ್ರವ್ಯ ಸಮ್ಯಕ್ತ್ವ ಅಂದರೆ ಆಯತನಗಳನ್ನು ಪೂಜಿಸಬೇಕಿತ್ತು, ಅನಾಯತನ ಕಡೆಗೆ ಲಕ್ಷ್ಯ ಹೋಯಿತು. ಉಚ್ಚಕುಲ ಸಿಗುವಲ್ಲಿನ ಉಚ್ಚಕುಲ ಸಿಗುವುದೇ ಇಲ್ಲ, ಮತ್ತೊಮ್ಮೆ ಸಿಗುವುದೇ ಇಲ್ಲ. ಅನಾಯತನ ಕಡೆಗೆ ಲಕ್ಷ್ಯ ಹೋಯಿತು ಅಂತಂದ್ರೆ ಉಚ್ಚಕುಲ ಸಿಗಲ್ಲ. ಪೇಪರ್ ಅದಕ್ಕೆ ಕೊಟ್ಟಿದ್ರು, ನೀವು ಯಾವುದನ್ನು ಬಿಡಿಸ್ತೀರಿ ನೋಡೋಣ. ಜೈನ ಕುಲದಲ್ಲಿ ಕರ್ಮ ಜನ್ಮ ತಾಳಿಸಿತು, ತೀರ್ಥಂಕರ ವಂಶ ಕುಲದಲ್ಲಿ ನೀವು ಜನ್ಮ ತಾಳಿದ್ರು. ಸುಲಭವಾದ ಸ್ಥಾನದಲ್ಲಿ, ಸುಲಭವಾದ ಯಾವುದೂ ತ್ಯಾಗ ಮಾಡುವಂಥದ್ದಿಲ್ಲ, ಸಿಕ್ಕದ್ದೇ ಇದೆ ಕೈಯಲ್ಲಿ ಉಚ್ಚಕುಲ. ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಆಗೋಲ್ಲ, ಯಾರೂ ಸಮಾಜದಲ್ಲಿ ಸ್ವೀಕಾರ ಮಾಡಲ್ಲ. ಎಷ್ಟೋ ಪ್ರಕಾರದಿಂದ ಚರ್ಚೆ ಆಗಿಬಿಡ್ತದೆ. ಯಾವುದೋ ಒಂದು ತಪ್ಪಿ ಮದುವೆ ಆದ್ರೂ ಕೂಡ ಜನ ಹೇಗಂತಾರೆ ನೋಡ್ರಿ, ಎಷ್ಟೆಷ್ಟು ಮಾತುಗಳು ಕಥೆಗಳಾಗ್ತವೆ. ಮತ್ತೊಂದು ಜಾತಿಯಲ್ಲಿ ಇಲ್ಲಿ ಹುಡುಗಿ ಅಲ್ಲಿ ಹೋಯ್ತು, ಮುನಿಗಳು ಯಾರು ಆಹಾರ ತಗೊಳ್ಳಲ್ಲ, ಮನೆಗೆ ಹೋಗೋದು ಬರೋದು ಕಷ್ಟ ಆಗ್ತದೆ. ಇಂತಹ ಜೀವಿಗಳಿಗೇನಿದೆ, ಉಚ್ಚು ಕುಲ ಪರಭವದಲ್ಲಿ ಸಿಗೋದು ಕಷ್ಟ ಆಗ್ತದೆ. ಅದನ್ನು ಸದುಪಯೋಗ ಮಾಡ್ಕೋಬೇಕು. ಎಲ್ಲಿ ಅನಾಯತನಗಳ ಸಂಸ್ಕಾರ ಇದೆ ಅಲ್ಲಿ ಹೋಗ್ತೇವೆ ಅಂತಂದ್ರೆ ಅಲ್ಲಿ ಸಂಸ್ಕಾರ ಬರೋದಲ್ಲ. ಇನ್ನು ಹೋಗೋದು ಹೋಗಿ, ಇಲ್ಲಿಂದ ಅಲ್ಲಿ ಹೋಗಿದ್ದೀರಿ, ಆಯತನಗಳನ್ನೇ ನೀವು ಪೂಜಿಸ್ತೀರಿ ಅಂತಂದ್ರೆ ಮತ್ತು ಪರಿಸರವನ್ನೆಲ್ಲ ಆಯತನಗಳ ಕಡೆಗೆ ಆಕರ್ಷಣೆ ಮಾಡಿಕೊಂಡು ನೀವು ಧರ್ಮ ಪ್ರಭಾವನೆಯನ್ನು ಅಲ್ಲಿ ಹೋಗಿ ಮಾಡ್ತೀರಿ ಅಂತಂದ್ರೆ ಬಹಳ ಶ್ರೇಷ್ಠವಾದ ವಿಷಯ ಆಯಿತು. ಆದರೆ ಅದು ಕಷ್ಟ ಇದೆ, ಎಷ್ಟರ ಮಟ್ಟಿಗೆ ಆಗಬಹುದು? ಬಹಳ ಕಷ್ಟ ಇದೆ. ಇಲ್ಲೇ ಸಂಸ್ಕಾರ ಇರಲಿಲ್ಲ ಆದ್ರಿಂದ ಅಲ್ಲಿ ಹೋಗಿರೋದಲ್ಲ. ಇನ್ನು ಅಲ್ಲಿ ಹೋಗಿ ಏನ್ ಮಾಡೋದಿದೆ? ಇಲ್ಲಿ ಉಚ್ಚ ಕುಲದ ಸಂಸ್ಕಾರ ಇರ್ತಿತ್ತು ಅಂತಂದ್ರೆ ಅಲ್ಲಿ ಹೋದ್ರೂ ಕೂಡ ಅವ್ರನ್ನ ಎತ್ತಬಹುದಾಗಿತ್ತು. ಇಲ್ಲಿಂದ ಅಲ್ಲಿ ಹೋದ ನಂತರ ಇಲ್ಲೇ ಸಂಸ್ಕಾರ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದೆ ಅಲ್ಲ. ಆಮೇಲೆ ಅಲ್ಲೇನೇನು ಈ ಉತ್ಥಾನ ಮಾಡೋದಿದೆ, ಏನ್ ವಿಕಾಸ ಆಗೋದಿದೆ ಅಲ್ಲಿ ಹೋಗಿ? ನಮ್ದು ವಿಕಾಸ ಇಲ್ಲ, ಅವ್ರದ್ದು ವಿಕಾಸ ಇಲ್ಲ, ಸಿಕ್ಕದ್ದನ್ನ ಮತ್ತೆ ಕಳ್ಕೊಂಡು ಬಿಟ್ಟಿದೀವಿ. ಇದ್ದುದ್ದು ಹಾಳು ಮಾಡಿಕೊಂಡಂಗ. ತೀರ್ಥಂಕರರ ವಂಶ ಪರಂಪರೆಯಲ್ಲಿ ಹುಟ್ಟೋದು ಒಂದು ಪುಣ್ಯ. ಆರ್ಯಖಂಡದಲ್ಲಿ ಆರ್ಯಖಂಡದ ಮಾನವನಾಗಿ ಹುಟ್ಟೋದು ಇದು ಸಾಮಾನ್ಯ ಪುಣ್ಯ. ನಾವು ಆರ್ಯಖಂಡದ ಮನುಷ್ಯರು ಮತ್ತು ವಿಜಾತಿ ಮನುಷ್ಯರು ಕೂಡ ಆರ್ಯಖಂಡದವರು. ಆದರೆ ಅಲ್ಲಿ ತೀರ್ಥಂಕರ ತತ್ವಗಳು ಸುಲಭಲ್ಲ, ಸಂಸ್ಕಾರಗಳು ಸುಲಭಲ್ಲ. ಅವರ ವಂಶ ಪರಂಪರೆಯಿಂದ ಎಲ್ಲ ಸಪ್ತವ್ಯಸನಗಳು, ಮಾಂಸಾಹಾರ ವ್ಯಸನಗಳು, ಯಾವುದೇ ಪ್ರಕಾರದ ಆಯತನಗಳ ಸಂಗತಿ ಕುಲ ಪರಂಪರೆಯಿಂದ ನಡೆದುಕೊಂಡು ಬಂದಿಲ್ಲ ಅಂದ ಮೇಲೆ ಅವರ ಅನಾಯತನಗಳನ್ನೇ ಪೂಜಿಸೋರಲ್ಲ. ಅಲ್ಲಿ ಸಂಸ್ಕಾರ ಕಷ್ಟ. ಅದೇ ಪರಿವಾರದಲ್ಲಿ ಇದ್ದುಕೊಂಡು ಆಯತನಗಳನ್ನ ಸೇವನೆ ಮಾಡಿ, ಆಯತನ ಪೂಜೆ ಮಾಡಿ ಒಂದು ಜೈನತ್ವವನ್ನು ತಂದುಕೊಳ್ಳೋದು ತಂದುಕೊಳ್ಳಬಹುದು. ಆದರೆ ತಂದುಕೊಳ್ಳೋದು ಬಹಳ ಕಷ್ಟ ಇದೆ, ಬಹಳ ಪುರುಷಾರ್ಥ ಮಾಡಬೇಕು. ಸಮಾಜದ ಒಂದು ಬಂಧನ ಇರ್ತದೆ, ಆ ಬಂಧನದೊಳಗೆ ಹರಿದು ಹೋಗ್ತಾರೆ ಎಲ್ಲರೂ. ಸಾಹಸ ಮಾಡಲ್ಲ, ಸಾಹಸ ಮಾಡಬಹುದು ಆದರೆ ಸಾಹಸ ಮಾಡಲ್ಲ, ಹೆದರಿಕೆನೇ ಜಾಸ್ತಿ ಇರ್ತದೆ. ಸಮಾಜ ಬಿಟ್ಟನಂದ್ರೆ ಏನದು, ಅವ್ರೇನಂದರು ಇವ್ರೇನಂದರು, ಇದೋ ಒಂದು ದೊಡ್ಡ ತಲೆಗೆ ಫ್ಯಾಟ್ ಆಗ್ತೈತೆ, ದೊಡ್ಡ ವಿಷಯ ಆಗಿಬಿಡ್ತೈತೆ, ಹೆದರಿಕೆ. ಮನುಷ್ಯನಿಗೆ ಧರ್ಮ ಮಾಡಲಿಕ್ಕೆ ಯಾವುದು ಹೆದರಿಕೆ ಇರಬಾರ್ದಲ್ಲ, ಸ್ವತಂತ್ರತೆ ಇರಬೇಕು. ಗೌತಮ್ ಗಣಧರರು ಯಾವ ಕುಲದಲ್ಲಿ ಜನ್ಮ ತಾಳಿದ್ರು? ಆದರೂ ಕೂಡ ಅನಾಯತನ ಕುಲ. ಅನಾಯತನ ಕುಲ ಅನ್ನೋದು ಬಿಟ್ಟು ಬಂದ್ರಿಲ್ಲ, ಭಯ ಪಟ್ಕೊಂಡ್ರೇನು, ಸಂಸ್ಕಾರ ಹಾಕೊಂಡ್ರಿಲ್ಲ, ಮಹಾವೀರ ಭಗವಂತರು ಹೇಳಿರ್ತಕ್ಕಂಥ ದಾರಿಯನ್ನು ನಡೆದ್ರಿಲ್ಲ, ಆಯತನಗಳನ್ನು ಸೇವನೆ ಮಾಡಿದ್ರೂ ಇಲ್ಲ, ಸ್ವತಃ ಆಯತನ ರೂಪದಲ್ಲಿ ಕನ್ವರ್ಟ್ ಆದರೂ ಇಲ್ಲ, ಕನ್ವರ್ಟ್ ಆಗಿ ಮೋಕ್ಷಕ್ಕೆ ಹೋದ್ರೂ ಇಲ್ಲ. ಆಮೇಲೆ ಎಂಥ ಕುಲದಲ್ಲಿ ಜನ್ಮ ತಾಳಿದ್ರೇನು ಮೋಕ್ಷ ಇದೆ, ಆದರೆ ಹೊರಬರೋದು ಬಹಳ ಕಷ್ಟ ಇದೆ. ಎಲ್ಲ ಬಂಧನಗಳನ್ನು ಕಳಿಸಿ ಹಾಕ್ಕೊಂಡು ಹೊರಗೆ ಬರಬೇಕು, ಎಲ್ಲ ಗೋಡೆಗಳನ್ನು ಕಿತ್ತು ಹಾಕಿ ದಾರಿ ಮಾಡಿಕೊಂಡು ಬರಬೇಕು. ಅದು ಸಾಮಾನ್ಯ ಜನಗಳಿಗೆ ಕಷ್ಟ ಇದೆ, ಜ್ಞಾನಿ ಜೀವಿಗಳಿಗೆ ಸರಳಿದೆ, ಸಾಹಸಿಗಳಿಗೆ ಸರಳಿದೆ. ಪುಣ್ಯವೂ ಬೇಕು, ನಮ್ಮ ಪುಣ್ಯ ನಮಗೆ ಸಾಥ್ ಕೊಡಬಹುದು ಅನ್ನೋಂಥದ್ದೇನು ಗ್ಯಾರಂಟಿ ಇಲ್ಲ. ಕೊಟ್ಟಿತು ಅಂತಂದ್ರೆ ಬರಬಹುದು, ಕೊಡಲಿಲ್ಲ ಅಂತಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜೀವಿಗಳು ಅಪ್ಪಿತಪ್ಪಿ ಇನ್ನು ಮೋಕ್ಷಕ್ಕೆ ಹೋಗಲಿಲ್ಲ ಅಂತಂದ್ರೆ ಗಂಧರ್ ಗೌತಮ್ ಗಂಧರ್ರಂಥ ಜೀವಿಗಳು ಮತ್ತೆಷ್ಟೋ ಇರಬಹುದು, ಅವುಗಳು ಸ್ವಯಂ ಧಾರಣ ಮಾಡಲಿಲ್ಲ, ನಾಲ್ಕನೇ ಗುಣಸ್ಥಾನವನ್ನು ಧಾರಣ ಮಾಡ್ತವೆ ಅಂತಂದ್ರೆ ಅವು ಕೂಡ ಜೈನ ಉಚ್ಚಕುಲ. ಕುಲ ಪರಿವರ್ತನೆ ಆಗಬಹುದು, ಪರಿವರ್ತನೆ ಆಗಬಹುದು. ಯಾವುದು? ಬಾಹ್ಯಕುಲ. ಅಂತರಂಗದಲ್ಲಿ ನೀಚ ಗೋತ್ರ ಕರ್ಮದ ಉದಯ ಇದ್ರೂ ನಾವು ಅಂತರಂಗದಲ್ಲಿ ಸಮ್ಯಕ್ ದರ್ಶನವನ್ನು ಧಾರಣ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪೂರ್ವಭಾವದಿಂದ ಪಾಪಕರ್ಮದ ಉದಯದಿಂದ ನೀಚ ಕುಲದಲ್ಲಿ ಜನ್ಮ ತಾಳಿದ್ರೂ ನಾವು ಸಮ್ಯಕ್ತ್ವದ ಆರಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಥವಾ ಇಲ್ಲ? ಇದೆ. ರತ್ನಕರಂಡಕ ಶ್ರಾವಕಾಚಾರ ಗ್ರಂಥದಲ್ಲಿ ಹೇಳಿದ್ದಾರೆ, ಅವಕ ಮಧ್ಯ ಮಾಂಸ ಮಧ್ಯ ಮಧು ಮಾಂಸ ತ್ಯಾಗ ಪಂಚ ಉದುಂಬರ ಫಲ ತ್ಯಾಗ ಅವಕ್ಷ ತ್ಯಾಗ ರಾತ್ರಿ ಭೋಜನ ತ್ಯಾಗ, ಇಷ್ಟು ಚತುರ್ಥ ಗುಣಸ್ಥಾನದ ಕ್ರಿಯೆಗಳು. ಇನ್ನು ನೈಷ್ಠಿಕ ಶ್ರಾವಕ ಅಂತಂದ್ರೆ ನಿಷ್ಠಾಪೂರ್ವಕ ಶ್ರಾವಕ ಧರ್ಮವನ್ನು ಪಾಲಿಸುವುದನ್ನು ನೈಷ್ಠಿಕ ಶ್ರಾವಕವೆನ್ನುತ್ತಾರೆ. ಅಂದ್ರೆ ಇಲ್ಲಿ ಪ್ರತಿಮಾಧಾರಿ, ಒಂದನೇ ಪ್ರತಿಮೆಯಿಂದ ಹನ್ನೊಂದು ಪ್ರತಿಮೆಗಳನ್ನು ಪಾಲಿಸುವಂತಹ ಶ್ರಾವಕರಿಗೆ ನೈಷ್ಠಿಕ ಶ್ರಾವಕ ಅಂತ ಅನ್ನಬೇಕು. ಸಾಧಕ ಶ್ರಾವಕ, ಸಲ್ಲೇಖನದ ಸಾಧನೆಯಲ್ಲಿ ಲೀನವಾಗಿರುವ ಶ್ರಾವಕರನ್ನು ಸಾಧಕ ಶ್ರಾವಕವೆನ್ನುತ್ತಾರೆ. ಸಲ್ಲೇಖನ ಯಾರಿಗೆ ಅನಿವಾರ್ಯ? ಸಲ್ಲೇಖನ ಪ್ರತಿಮಾಧಾರಿಗಳಿಗೆ. ಪ್ರತಿಮಾಧಾರಿ ಇಲ್ಲ ಅಂತಂದ್ರೆ ಸಾಧಕ ಶ್ರಾವಕನ ಅವಸ್ಥೆ ಇಲ್ಲ. ಪ್ರತಿಮಾಧಾರಿಗಳಿಗೆ ಕಂಪಲ್ಸರಿ ಸಲ್ಲೇಖನ ಇದೆ. ನಾಲ್ಕನೇ ಗುಣಸ್ಥಾನದವರಿಗೆ ಎಲ್ಲಿ ಇದೆ ಸಲ್ಲೇಖನ? ಸಂಯಮವೇ ಇಲ್ಲ ಅಂದಮೇಲೆ ಸಲ್ಲೇಖನ ಯಾರಿಗೆ? ಯಾರಿಗೆ ಸಂಯಮಿದೆ ಅವರಿಗೆ ಸಲ್ಲೇಖನ ಇದೆ. ಯಾರಿಗೆ ಕೇವಲ ಸಮ್ಯಕ್ ದರ್ಶನ ಇದೆ ಅವರಿಗೆ ಸಲ್ಲೇಖನ ಎಲ್ಲಿದೆ? ನಾಲ್ಕನೇ ಗುಣಸ್ಥಾನ ಇದೆ ಅವರಿಗೆ ಎಲ್ಲಿದೆ ಸಲ್ಲೇಖನ? ದೇವಗತಿಯಲ್ಲೂ ಸಮ್ಯಕ್ ದರ್ಶನ ಇದೆ, ಎಲ್ಲಿದೆ ಸಲ್ಲೇಖನ ಅಲ್ಲಿ? ಇಲ್ಲ, ಬಾಲ್ಮರನಿದೆ. ಬಾಲ್ಮರನ ಸಲ್ಲೇಖನ ಅಂತಂದ್ರೆ ಬಾಲ್ ಪಂಡಿತ ಮರಣ. ನೈಷ್ಠಿಕ ಶ್ರಾವಕನ ಮರಣ ಅಂತಂದ್ರೆ ಬಾಲ್ ಪಂಡಿತ ಮರಣ. ಆದರೆ ಪಾಕ್ಷಿಕ ಶ್ರಾವಕನ ಮರಣ ಅಂತಂದ್ರೆ ಬಾಲ್ ಮರಣ. ಮತ್ತು ಪಾಕ್ಷಿಕ ಶ್ರಾವಕನೂ ಅಲ್ಲ, ನೈಷ್ಠಿಕ ಶ್ರಾವಕನೂ ಅಲ್ಲ ಅಂತಂದ್ರೆ ಬಾಲ್ ಬಾಲ್ ಮರಣ. ಒಟ್ಟಿನಲ್ಲಿ ಸಲ್ಲೇಖನ ಯಾರಿಗೆ ಕೊಡಬೇಕು ಇದನ್ನ ಲಕ್ಷ್ಯದಲ್ಲಿ ಇಟ್ಕೋಬೇಕು. ಸಲ್ಲೇಖನ ತಗೊಳ್ಳಿಕ್ಕೆ ಯಾರು ಪಾತ್ರ? ಯಾರು ನೈಷ್ಠಿಕ ಶ್ರಾವಕರಾಗಿ ಜೀವನವಿಡೀ ಪ್ರತಿಮೆಗಳನ್ನು ಪಾಲಿಸಿದ್ದಾರೆ ಅವರಿಗೆ ಕೊನೆಯಲ್ಲಿ ಮರಣ ಕಾಲ ಬಂದಾಗ, ವೃದ್ಧಾವಸ್ಥೆ ಬಂದಾಗ, ಪರಿಸ್ಥಿತಿ ಇದ್ದಾಗ ಸಲ್ಲೇಖನ ಅನಿವಾರ್ಯ. ಸಲ್ಲೇಖನ ಅಂತಂದ್ರೆ ಕಷಾಯಗಳನ್ನು ಮತ್ತು ಶರೀರವನ್ನು ಕ್ರಶ ಮಾಡುವುದು, ಕಷಾಯಗಳನ್ನು ಮತ್ತು ಶರೀರವನ್ನು ಕ್ರಶ ಮಾಡುತ್ತಾ ಮಾಡುತ್ತಾ ಪ್ರಾಣವನ್ನು ಬಿಡುವುದು ಸಲ್ಲೇಖನ. ಇದು ಸಂಯಮಿಗಳಿಗೆ ಇರ್ತದೆ, ಅಸಂಯಮಿಗಳಿಗಲ್ಲ. ನಾಲ್ಕನೇ ಗುಣಸ್ಥಾನದ ಜೀವಿಗಳು ಅಸಂಯಮಿ. ಸಲ್ಲೇಖನ ಯಾವ ಗುಣಸ್ಥಾನದಿಂದ ಶುರುವಾಯಿತು? ಐದನೇ ಗುಣಸ್ಥಾನದಿಂದ. ಮುನಿಗಳಿಗೂ ಬೇಕು, ಅರ್ಹಂತ ಪರಮೇಶ್ವರಿಗಳಿಗೂ ಬೇಕು. ಘಾತಿ ಕರ್ಮಗಳನ್ನು ನಾಶ ಮಾಡುವುದಕ್ಕಾಗಿ ಮತ್ತು ಶರೀರವನ್ನು ತ್ಯಾಗ ಮಾಡುವುದಕ್ಕಾಗಿ ಬಾಲ ಪಂಡಿತ್ ಮರಣವನ್ನು ಸಾಧಿಸಿಕೊಳ್ಳಬೇಕು. ಅವರಿಗೂ ಇದೆ ಸಮಾಧಿ ಮರಣ, ಅದು ಹೈಯೆಸ್ಟ್ ಸಮಾಧಿ ಮರಣ. ಅದರಿಂದ ಮೋಕ್ಷ ಇದೆ, ಸಮಾಧಿಯಿಂದ ಮೋಕ್ಷ. ಸಮಾಧಿಯೇ ಮೋಕ್ಷದ ದಾರಿ. ಮರಣವನ್ನು ಸ್ವಾಗತಿಸದೆ ಅಂದರೆ ಸಮಾಧಿ ಮರಣವನ್ನು, ಸಮಾಧಿ ಮರಣವನ್ನು ಸಾಧಿಸದೆ ಸಲ್ಲೇಖನ ಮರಣವನ್ನು ಸಾಧಿಸದೆ ಮೋಕ್ಷವೂ ಇಲ್ಲ. ಸ್ವರ್ಗಿದೆ, ಸಲ್ಲೇಖನ ಆಗದಿದ್ರೆ ಸ್ವರ್ಗಿದೆ, ಮತ್ತು ಸಲ್ಲೇಖನ ಆದ್ರೂ ಸ್ವರ್ಗಿದೆ. ಆದರೆ ಮೋಕ್ಷಕ್ಕೆ ಸಲ್ಲೇಖನ ಬೇಕೇ ಬೇಕು, ಸಮಾಧಿ ಮರಣ ಬೇಕೇ ಬೇಕು, ಬಾಲ್ ಪಂಡಿತ್ ಮರಣ ಬೇಕೇ ಬೇಕು. ಸಾಯದೆ ಮೋಕ್ಷ ಇಲ್ಲ. ಹೇಗೆ ಸಾಯಬೇಕು? ಶರೀರನೂ ಬಿಟ್ಟಿರಬೇಕು, ಕರ್ಮಗಳನ್ನು ಬಿಟ್ಟಿರಬೇಕು, ಮತ್ತೆ ಸಿಗಬಾರದ ಹಾಗೆ ಅವುಗಳು ಆ ತರದಲ್ಲಿ ಸಾಯಬೇಕು. ಆ ತರ ಸಾಯಬೇಕು ಅಂತಂದ್ರೆ 14ನೇ ಗುಣಸ್ಥಾನದಲ್ಲಿ ಸಾಯಬೇಕು. ಪುನರ್ಜನ್ಮನೂ ಇಲ್ಲ, ಪುನಃ ಹೊಸ ಭವದಲ್ಲಿ ಶರೀರನೂ ಸಿಕ್ಕಲ್ಲ, ಮತ್ತು ಕರ್ಮಗಳನ್ನು ಜೊತೆಯಲ್ಲಿ ತಗೊಂಡು ಹೋಗಿಲ್ಲ ಅಂದಮೇಲೆ ಕರ್ಮಗಳು ಕೂಡ ಸಿಗುವುದಿಲ್ಲ, ಕರ್ಮದ ಫಲಗಳು ಕೂಡ ಇಲ್ಲ. ಆತ್ಮ ಸ್ವತಂತ್ರ ಆಯಿತು, ಪಂಡಿತ್ ಮರಣವನ್ನ ಮಾಡಿಕೊಂಡಿತ್ತು ಅಂತಂದ್ರೆ ಆತ್ಮ ಸಂಪೂರ್ಣ ಸ್ವತಂತ್ರ, ಒಂದೇ ಉಳಿಯಿತು ಸ್ವತಂತ್ರ ಆಗಿ. ಶರೀರಿಲ್ಲ, ಕರ್ಮಗಳಿಲ್ಲ, ಸಂಯೋಗ ಅವಸ್ಥೆ ಇಲ್ಲ ಯಾವುದು, ಪರ ಪುದ್ಗಲ ದ್ರವ್ಯಗಳ ಸಂಯೋಗ ಅವಸ್ಥೆ ಇಲ್ಲ. 5 ಗಂಟೆ ಆಗಿದೆ.